ನಂತರ ಬರುವಂತಹ ಪ್ರಕರಣ ಭೋಜನ ಪ್ರಕರಣ, ಬಹಳ ಮುಖ್ಯವಾದ. ಒಂದು ಊಟ ಸರಿಯಾಗಿ ಮಾಡಿದ್ರೆ ಮೋಕ್ಷ ಬರುತ್ತೆ ಅಂತ, ಒಂದು ಊಟ ಆದರೂ ಸರಿಯಾಗಿ ಮಾಡಿದ್ರೆ ಮೋಕ್ಷ ಕಡ್ಡಾಯವಾಗಿ ಬರುತ್ತೆ, ಹೆಚ್ಚಿಗೆ ಸಾಧನೆ ಬೇಕಾಗಿಲ್ಲ. ಈ ಭೋಜನ ಪ್ರಕರಣ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಏನು ಫಲ ಅಂದರೆ ಸರ್ವ ಪುರುಷಾರ್ಥಾವಾಸ್ಯ ಫಲ. ಹೇಗೆ ತಾಯಿಯಿಂದ ಮಗುವಿಗೆ ಏನೇನು ಕೊಡಬೇಕೋ ಎಲ್ಲ ತಾಯಿ ಕೊಡ್ತಾಳು, ಅದೇ ಥರ ವೈಶ್ವಾನರಾಗಿ ತಾಯಿಯಂತೆ ನಮಗೆ ಬೇಕಾಗಿದ್ದನ್ನೆಲ್ಲ ಕೊಟ್ಟು ಬಿಡುತ್ತಾರೆ ಎಂಬುದನ್ನು ಹೇಳ್ತಾರೆ. ಇಲ್ಲಿ ನಮ್ಮ ಉದರದಲ್ಲಿ ವೈಶ್ವಾನರಾಜ್ಞಿಯ ಚಿಂತನೆ. ವೈಶ್ವಾನರಾಜ್ಞಿ ಯಾವ ಕ್ರಮದಲ್ಲಿದ್ದಾನೆ, ಆ ಭಗವಂತನ ಅವಯವಗಳ ಚಿಂತನೆ, ಆ ಭಗವಂತನ ಸುತ್ತು ಐದು ಕಡೆ ಐದು ದ್ವಾರಗಳು, ಆ ಐದು ದ್ವಾರಪಾಲಕರ ಚಿಂತನೆ, ಅಲ್ಲಿ ಯಾರ್ಯಾರಿದ್ದಾರೆ ಅವೆಲ್ಲ ಚಿಂತನೆ ಮಾಡಿ ಆಹುತಿ ಕೊಡುವ ಕ್ರಮ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಆಹುತಿ ಕೊಡಲಿಕ್ಕಿಲ್ಲಲ್ಲ, ಚಿಂತನೆ ಮಾಡಲಿಕ್ಕೆ. ಒಳಗೆ ಏನೇನು ನಾವು ಚಿಂತನೆ ಮಾಡುತ್ತೇವೆ ನೀವು ಎಲ್ಲ ಅದೇ ಚಿಂತನೆ ಮಾಡುವ, ಆಹುತಿ ಒಂದು ಇಲ್ಲ, ಆಹುತಿ ಒಂದು ಕೊಡಲಿಕ್ಕಿಲ್ಲ. ಆದರೆ ಮಾಡುವ ಊಟ ದೇವರಿಗೆ ಆಹುತಿ ಅಂತ ಮಾಡಬಹುದು. ದೇವರಿಗೆ ದೇವತೆಗಳು ನನ್ನಿಂದ ಊಟ ಮಾಡಿಸಿ ಆ ಮಾಡಿಸಿದ ಊಟ ದೇವರಿಗೆ ಆಹುತಿಯಾಗಿ ದೇವತೆಗಳು ಕೊಡ್ತಾ ಇದ್ದಾರೆ ಎಂಬ ಚಿಂತನೆ ಮಾಡಿ ಕಟ್ಟಿ ಇಲ್ಲ, ಅದು ಯಾರಾದರೂ ಮಾಡಬಹುದು. ಹಾಗಾದರೆ ವೈಶ್ವಾನರನ ಚಿಂತನೆ ಅವನಿಗೆ ಎಲ್ಲ ಆಹುತಿಯನ್ನು ಕೊಡುವುದಕ್ಕೆ ಮೊದಲು ಭೋಜನದ ಕೆಲವು ನಿಯಮಗಳನ್ನು ನಾವು ಗಮನಿಸಲೇಬೇಕು. ಯಾಕಂದರೆ ಅದು ಇಲ್ಲದೆ ಏನೋ ಮಾಡಿದರೆ ಏನೋ ಆಗಿಬಿಡುತ್ತೆ. ಮೊದಲು ನಾವು ಗಮನ ಕೊಡಬೇಕಾಗಿದ್ದು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ನಿಷಿದ್ಧ ಪದಾರ್ಥಗಳು ಯಾವ್ಯಾವುದು ಹೇಳಿ? ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ನುಗ್ಗೆಕಾಯಿ, ಬದನೆಕಾಯಿ, ವಾದಿರಾಜ ಉಳ್ಳ ಬಿಟ್ಟು ಮಿಕ್ಕ ಬದನೆಕಾಯಿ ಎಲ್ಲ ಇದೆ ಮುಂಪೆ. ಯಾರು ಹೇಳಿದ್ದಮ್ಮ ವಾದಿರಾಜಗುಳ್ಳ ಎಲ್ಲರೂ ತಿನ್ಬೋದು? ಇಲ್ಲಿ ಸಿಗಲ್ಲ, ನಮ್ಮವ್ರೇನ್ ಮಾಡ್ತಾರೆ, ಇಲ್ಲಿ ಸಿಗೋ ಉಳ್ಳ ಆ ಶೇಪಲ್ಲಿ ಇದ್ರೆ ಅದಕ್ಕೆ ವಾದಿರಾಜಗುಳ್ಳ ಅಂತ ತಿಂತಾರೆ, ಆಗ ತಿನ್ಲಿಕ್ಕಿಲ್ಲ. ಅಲ್ಲಿ ವಾದಿರಾಜರು ಪ್ರತ್ಯೇಕವಾಗಿ ಆ ಭೂಮಿಯಲ್ಲಿ ಬೆಳೆದಂಥ ಮಟ್ಟು ಅಂತ ಗ್ರಾಮ, ಮಟ್ಟು ಗುಳ್ಳ ಅಂತಲೇ ಸಿಗುತ್ತೆ, ಅಲ್ಲಿ ಪ್ರತ್ಯೇಕ ಬೆಳೆಸ್ತಾರೆ. ಆ ಸಿಗುವಂಥ ಗುಳ್ಳ ಮಾತ್ರ ಎಲ್ಲರೂ ತಿನ್ನಬಹುದು. ನಮ್ಮವರು ಸೂರು ಆ ಕಡಗೋಲು ಮಾಟ ಬಂದರೆ ಸಾಕು, ವಾದಿರಾಜ ಗುಳ್ಳ ಹಂಚಿಸಿಟ್ಟು ತಿಂದು ಬಿಡ್ತಾ ಇರ್ತಾರೆ, ಹಾಗೆ ತಿನ್ನಬಾರದು ಅಂತ ಹೇಳ್ತಾರೆ. ಇನ್ನೇನು ನಂತರ? ಹಾ, ಅವರೇಕಾಯಿ. ಆ ಅವರೇಕಾಯಿಯಲ್ಲಿ ಹಂದ್ರದ ಅವರೇಕಾಯಿ ಅಂತ ಮಾಡ್ತಾರೆ, ಚಪ್ಪರದ ಅವರೇಕಾಯಿ ಅದು ಮುಟ್ಲೇಬಾರ್ದು. ಆ ಚಪ್ಪರದ ಅವರೇಕಾಯಿ ಅಲ್ಲ, ಚಪ್ಪರಕ್ಕೆ ಅವರೇಕಾಯಿ ಇದ್ರೆ ಆ ಚಪ್ಪರದ ಕಳಗು ಹೋಗ್ಬಾರ್ದು. ಆ ಚಪ್ಪರದ ಅವರೇಕಾಯಿ ಬರುತ್ತೆ ಅಂತ ಮಡಿ ಮಡಿ ತಿಂದ್ಬಿಡ್ತಾ ಇರ್ತಾರೆ, ತಿನ್ನಬಾರ್ದು ಅವರೇಕಾಯಿ. ರುಚಿ ಇದ್ರೆ ಎಲ್ಲ ತಿಂದ್ಬಿಡ್ತಾರೆ, ಅದಕ್ಕೆ ಏನೂ ಇಲ್ಲ, ಆದ ಕಾರಣ ಅದು ತಿನ್ನಬಾರದು. ಒಟ್ಟಾರೆ ನಿಷಿದ್ಧ ಪದಾರ್ಥಗಳೆಲ್ಲ ಗೊತ್ತು. ನಿಷಿದ್ಧವಲ್ಲದ್ದು ಗೊತ್ತು, ಬೆಂಡೆಕಾಯಿ ಮೊದಲಾದ್ದೆಲ್ಲ ಸೀಮೆ ಬದನೆಕಾಯಿ ಬರಲ್ಲ. ಏನಮ್ಮ ಸರಿಯಾ, ಒಂದು ಹೇಳ, ಒಂದು ಲಿಸ್ಟ್ ಮಾಡಿಬಿಡಿ, ಒಂದು ಲಿಸ್ಟ್ ಮಾಡಿ ಯಾವ್ದು ಬರುತ್ತೆ ಅದು ಬರಲ್ಲ ಅಂತ ನೋಡ್ಕೊಂಡ್ಬಿಟ್ರೆ ಆಯ್ತು. ಸಾಮಾನ್ಯವಾಗಿದೆ ಅವ್ರು ಬರಲ್ಲ. ತೊಂಡೆಕಾಯಿ ಬರಲ್ಲ, ಬಂದ ಕಡೆ ಬರುತ್ತೆ. ಇಷ್ಟೇನ ಅದಕ್ಕೆ ಹೇಳಿದ ಕಾರಣ. ಶ್ರೀಪಾದ ಮಠದಲ್ಲಿ ತಗೊಳ್ತಾರೆ, ಅಲ್ಲಿಗೊಂದು ಕಾರಣ ಇದೆ. ಆದ್ದರಿಂದ ಅಲ್ಲಿಗೆ ಹೋದಾಗ ಅಯ್ಯೋ ಇದು ಹಾಕಿದಾರಲ್ಲ ಅಂತ ಹೇಳಬೇಡಿ, ಅಲ್ಲಿ ದೇವರೇ ತಗೊಂಡಿರ್ತಾರೆ, ಆದ್ದರಿಂದ ಅಲ್ಲಿ ತಗೊಳ್ಬಹುದು. ನಿಮ್ಮ ಮನೆಯಲ್ಲಿ ಪ್ರತ್ಯೇಕ ಮಾಡ್ಕೊಂಡು ತಿನ್ನಬೇಡಿ, ಅದು ಸಾಕು. ಅದೇ ಹೇಳಿದ್ರೆ ರಾಯಚೂರು ಕಡೆ ಹೋದ್ರೆ ಅಲ್ಲ, ರಾಯಚೂರು ಆಚೆ ಕೊಪ್ಪರ, ಗೊತ್ತು ಗೊತ್ತು, ಕೊಪ್ಪರದಲ್ಲಿ ಟೊಮೆಟೊ ಹಣ್ಣಿಂದ ಮಾಡಲ್ಲ, ಟೊಮೆಟೊ ಕಾಯಿ ಮಾತ್ರ ತಗೊಂಡು ಅದರಿಂದ ಚಟ್ನಿ ಇವೆಲ್ಲ ಮಾಡಿ ದೇವರ ನೈವೇದ್ಯಕ್ಕೆ ಇಡ್ತಾರೆ. ನಾನೇ ನೋಡಿದ್ದೇನೆ. ಏನಿದು ಅಂದ್ರೆ ಇಲ್ಲಿ ಹುಣಸೆ ಹಣ್ಣು ಸಿಗಲ್ಲ ನಮಗೆ, ಹುಣಸೆ ಹಣ್ಣಲ್ಲಿ ಸಿಗಲ್ಲ, ಅದಕ್ಕೆ ಟೊಮೆಟೊ ಕಾಯಿ ನಮ್ಗೆ ಬರುತ್ತೆ ಅಂದ್ರೆ ಅದಷ್ಟು ನರಸಿಂಹನ ತಗೊಂಡು ಕಾಲಕ್ಕೆ ಆಯ್ತು, ಅಲ್ಲಿ ಇದ್ದ ಕಾಲ ತಗೊಂಡು ಇಷ್ಟು. ನಿಮ್ಮ ಮನೆಯಲ್ಲಿ ನೀವು ನಿತ್ಯ ಕ್ಷೇತ್ರಕ್ಕೆ ಹೋಗಲ್ಲ, ನಿಮ್ಮ ಮನೆಯಲ್ಲಿ ಯಾವ್ದು ಯಾವ್ದು ನಿಷಿದ್ಧ ಅಂದ್ರೆ ಅದನ್ನ ತಗೊಳ್ಳಬೇಡಿ. ಇನ್ನ ನಿಷಿದ್ಧವಾದ್ದು ತಗೊಳ್ಳದಿರುವುದು ಒಂದಾದರೆ, ನಿಷಿದ್ಧವಲ್ಲದ್ದನ್ನ ನಿಷಿದ್ಧವಾದ ರೀತಿಯಲ್ಲಿ ತಗೊಳ್ಳೋದೊಂದು. ನಿಷಿದ್ಧವಲ್ಲದ್ದು ತಗೊಳ್ತೀರ, ಅಡಿಗೆ ಮಾಡಿ ಅದನ್ನ ದೇವರ ನೈವೇದ್ಯ ಮಾಡದೆ ತಿಂದರೆ ಅದು ನಿಷಿದ್ಧ, ವೈಶ್ವದೇವ ಮಾಡದೆ ತಿಂದರೆ ಅದು ನಿಷಿದ್ಧ. ಆದ ಕಾರಣ ದೇವರ ನೈವೇದ್ಯ ಮಾಡಿ ವೈಶ್ವದೇವ ಮಾಡಿ ತಿನ್ನಿ. ಅಥವಾ ಯಾರಾದರೂ ದೂರದಲ್ಲಿ ಆಚಾರಿದ್ರೆ, ಯಾರ ಮನೆಯಾಗಿದ್ರೆ, ಮಠ ಇದ್ರೆ, ನೈವೇದ್ಯ ಮಾಡಿದ ಅನ್ನ, ವೈಶ್ವದೇವ ಮಾಡಿದ ಅನ್ನ ಚೂರು ಕೇಳಿ ತಗೊಂಡು ಬಂದು ಅದನ್ನು ಬೆರೆಸಿ ತಿನ್ನಿ. ಆ ಅನ್ನ ನೀವು ಮಾಡಿದ್ದು ದೇವರೇ ಕೃಷ್ಣಾನನ ಅರ್ಪಿತ ಅಂದು ತಿನ್ನಿ, ಅಷ್ಟಾದರೂ ಮಾಡಬೇಕು, ಇಲ್ಲದಿದ್ರೆ ಅದಕ್ಕೆ ತಿನ್ನೋ ಯೋಗ್ಯತೆ ನಮಗಿರಲ್ಲ. ಸರಿ, ಇಷ್ಟೆಲ್ಲ ಆದ ಮೇಲೆ ಆ ಅನ್ನ ತಿನ್ನುವ ಕಾಲಕ್ಕೆ ಕೆಲವೆಲ್ಲ ಕೂಡ ವಿಷಯಗಳನ್ನು ನಾವು ಗಮನ ಕೊಡಬೇಕಾದಂಥ ವಿಷಯಗಳು ಏನೇನು ಅಂದರೆ, ಉಪ್ಪು, ತುಪ್ಪ, ಅನ್ನ, ತೋವೆ, ಈ ನಾಲ್ಕು ಕೂಡ ಕೈಯಿಂದ ಬಡಿಸಿದರೆ ಮಾಂಸಕ್ಕೆ ಸಮಾನ. ನೋಡಿ, ಮನೆಯಲ್ಲಿ ಒಳ್ಳೆ ಕಾರ್ಯ ಮಾಡಿರ್ತಾರೆ, ಅದು ಶ್ರಾದ್ದವಾಗಿರ್ಬೋದು, ಪವಮಾನುಭವವಾಗಿರ್ಬೋದು, ಇನ್ನೇನಾಗಿರ್ಬೋದು, ಇಷ್ಟು ಮಾಡಿ ಆ ಬಡಿಸೋ ಕಾಲಕ್ಕೆ ಅಡಿಗೆಯವರಿಗೆ ಸ್ವಲ್ಪ ಹೇಳಲಿಕ್ಕೆ ಮರೆತು ಹೋಗಿರ್ತಾರೆ. ಅವರು ಎಲ್ಲರಿಗೆ ಕೈಯಿಂದಲೇ ಉಪ್ಪು ಹಾಕ್ಕೊಂಡು ಹೋಗ್ತಾ ಯಾರು ಹೇಳಿದ್ರು
ಏನಂತ
ದೋಷ ಯಾವಾಗಲೂ ದೋಷಗಳು,
ಅವರ ಅಭಿಪ್ರಾಯ ಇಲ್ಲ, ಅವರ ಅಭಿಪ್ರಾಯ ಸಮಾರಾಧನೆಗಳಲ್ಲಿ ಇದೇ ವೇದಿಕೆಯಲ್ಲಿ ಹೇಳಿದೆ, ಸಮಾರಾಧನೆಗಳಲ್ಲಿ ಎಕ್ಸೆಪ್ಷನ್ಸ್ ಇದೆ ಅಂತ ಹೇಳಿದೆ. ಸಮಾರಾಧನೆಗಳು
ತುಂಬ ಜನ ಇದ್ದಾಗ
ಯಾವ ಅಭಿಪ್ರಾಯ
ಬರ್ಸ್ತಾರಲ್ಲ, ಇವತ್ತು ದಿನ ಬರ್ಸ್ತಾರೆ
ಕೈಯಿಂದ ಉಪ್ಪು ಹಾಕಬೇಡಿ, ನಿತ್ಯ ಸಮಾರಾಧನೆ ಬರಲ್ಲ ಹಾಗೆ ಇಟ್ಕೊಳ್ಳಿ, ಬೈ ಮನೆಯಲ್ಲಂತೂ ಹಾಕುತ್ತಲ್ಲ, ಮನೆಯಲ್ಲಿ ಸಮಾರಾಧನೆ ಆಗಲ್ಲ, ಮನೆಯಲ್ಲಂತೂ ಮಾಮೂಲು ಊಟ ಆಗುವುದು. ಆದ್ದರಿಂದ ಉಪ್ಪು, ತುಪ್ಪ, ಅನ್ನ ಕೈಯಲ್ಲಿ ಹಾಕಲೇಬಾರದು, ತೋವೆ ಇವೆಲ್ಲ ಕೂಡ ಕೈಯಲ್ಲಿ ಬಡಿಸೋರು ಬಿಟ್ಟಿದ್ರು. ಸೌಟು ತಗೊಳ್ಳಿ, ಸೌಟಿಂದ ಬಡಿಸಿದ್ರೆ ಭಾಳ ಉಪ್ಪು. ಉಪ್ಪು ಕಬ್ಬಿಣದ ಸೌಟಿಂದ ಹಾಕಬಾರ್ದು, ಸ್ಟೀಲ್ ಸೌಟಿಂದ ಹಾಕಬಾರ್ದು, ಮರದ ಸೌಟಿಂದ ಹಾಕಬೇಕು. ನಂತರ ಇನ್ನೊಂದು ಹೇಳುತ್ತಾರೆ, ಹೆಸರು ಬೇಳೆ, ಹೆಸರು ಬೇಳೆಗೆ ಹುಣಸೆ ಹುಳಿ ಹಾಕಿದರೆ ಅದು ಮಾಂಸಕ್ಕೆ ಸಮಾನ. ಬಹಳ ಜನ ಗೊತ್ತಿರಲ್ಲ.
ನಿಂಬೆಹಣ್ಣು
ಸರಿ, ಹೆಸರು ಬ್ಯಾಳಿಗೆ ಹೆಸರು ಬ್ಯಾಳಿ ಬೇಯಿಸಿದಾಗ ಅದಕ್ಕೆ ಹುಣಸೆ ಹುಳಿ ಹಾಕಬಾರದು. ಸಾಮಾನ್ಯ ಏನು ಮಾಡುತ್ತಾರೆ, ಏಕಾದಶಿ ಚೆನ್ನಾಗಿ ಉಪವಾಸ ಮಾಡಿ ದ್ವಾದಶಿ ಅವಲಕ್ಕಿ ಬಿಸಿಬೇಳೆ ಅಂತ ಮಾಡುತ್ತಾ ಬೇಗ ಬೇಯುವುದು ಹೆಸರು ಬ್ಯಾಳಿ ಅಂತ ಮಾಡಿ ಅದಕ್ಕೆ ಹುಣಸೆ ಹುಳಿ ಹಾಕಿ ಮಾಡಿಬಿಡ್ತಾರೆ ಕೃಷ್ಣಾರ್ಪಣ. ಹೌದು, ಬಹಳ ಜನ ನೋಡಿದ್ದೆ ನಾನು, ಬಹಳ ಜನ ಗೊತ್ತಿಲ್ಲ. ಕೆಲವೆಲ್ಲ ಮಿನಿಮಮ್ ವಿಷಯಗಳು ಕೇಳ್ಕೊಂಡ್ರೆ ಆಯಿತು. ನಂತರ ಊಟಕ್ಕೆ ಕೂತಾಗ ನಿಂತು ಊಟ ಮಾಡಬಾರದು. ತಟ್ಟೆಯಲ್ಲಿ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ತಿರುಗಾಡ್ತಾ ಊಟ ನಿಷಿದ್ಧ. ಅದು ಕೂಡ ಮಾಂಸ ತಿಂದಂತೆ ಲೆಕ್ಕ. ನಿಂತು ನೀರು ಕುಡಿಯಬಾರದು, ಹೆಂಡ ಕೊಡದಂತೇನೆ ಅದು. ನಿಂತು ನೀರು ಕುಡಿಯಬಾರದು, ರೋಡ್ನಲ್ಲಿ ಹೋಗ್ತಾ ನೀರು ಕುಡಿಯಬಾರದು, ಅಲ್ಲಲ್ಲೇ ನೀರುಗಳು ಕುಡಿಯಬಾರದು. ನಾವು ತಂದದ್ದಾದರೂ ಕುಡಿಯಬಾರದು, ಇನ್ನೊಬ್ಬರು ಕೊಟ್ಟದ್ದು ಸುತರಾಮ್ ಕುಡಿಯಲೇಬಾರದು. ಸರಿಯಾ? ನಂತರ ಕೂತೇ ಊಟ
ಮಾಡುತ್ತೇವೆ.
ಕೊನೆಗೆ ಒಂದೇ ಸಲ ಇಟ್ಟರಾಯ್ತು, ಮಧ್ಯ ಪ್ರವಚನ ತೊಂದರೆ ಆಗುತ್ತೆ. ಕೆಳಗೆ ಕೂತು ಊಟ ಮಾಡುವ ಕಾಲಕ್ಕೂ ಕೂಡ ಎಲೆ ಅಥವಾ ತಟ್ಟೆ ಏನಿಡ್ತೀರೋ ಕೆಳಗೆ ಮಂಡಲ ಮಾಡಬೇಕು. ಇಲ್ಲದಿದ್ದರೆ ಊಟ ಮಾಡಿದ ಫಲ ದೈತ್ಯರು ಹೊಲ್ಕೊಂಡು ಹೋಗ್ತಾರೆ. ಮಂಡಲ ಮಾಡಿಕೊಳ್ಳೇಬೇಕು. ಸಮಾರಾಧನೆಯಲ್ಲಿ ಬೇಡ ಅಂದರ ಮಾಡಲೇಬೇಕು. ಅದು ಸಮಾರಾಧನೆ ಆಗಿರುತ್ತೆ ಏನು, ಯಾವುದಾದ್ರೂ ಏನಂತೆ ನಿಯಮ ನಿಯಮವೇ. ಅನೇಕ ಕಡೆ ನೋಡಿದ್ದೇನೆ, ಸಾವಿರಾರು ಜನಕ್ಕೆ ಬಡಿಸುವಾಗಲೂ ಕೂಡ ಅನ್ನ ಕೈಯಿಂದ ಹಾಕೋದೇ ಇಲ್ಲ. ಸೋದೆಗೆ ಹೋಗ್ತೀರಾ, ಉಡುಪಿಗೆ ಹೋಗ್ತೀರಾ, ಎಲ್ಲಾದರೂ ಅನ್ನ ಕೈಯಿಂದ ಬಡಿಸಿದ್ರು ನೋಡಿದ್ದೀರಾ? ಸುತರಾಮ ಇಲ್ಲ, ಸೌಟಿಂದಲೇ ಹಾಕ್ತಾರೆ. ಅನ್ನ ಕೈಯಿಂದ ಮುಟ್ಟಿದ ಕೂಡಲೇ ಎಲ್ಲರೂ ಅವನ್ನ ವಿಚಿತ್ರವಾಗಿ ನೋಡಿಬಿಡ್ತಾರೆ. ಅವನ್ನ ಅನ್ನ ಕೈಯಿಂದ ಹಾಕೋದೇ ಇಲ್ಲ. ಪರ್ಯಾಯ ಕಾಲಕ್ಕೆ ಎಷ್ಟು ಜನ ಬರಬಹುದು ಊಟಕ್ಕೆ ಲೆಕ್ಕ ಗೊತ್ತಾ? ಮಹಾಸಾಮರಾಜನೇ ಅಲ್ವಾ, 8,000 ಜನ ಬರ್ತಾರೆ. ಒಂದು ಪ್ರಾಣಿಗಾದರೂ ಕೈಯಿಂದ ಅನ್ನ ಬಡಿಸ್ತಾರ? ಬಡಿಸಲ್ಲ. ಹಾಗೆ ಇನ್ನೂ ಕೆಲವು ಜಾಗಗಳಲ್ಲಿ 8,000 ಜನ ಬಂದರೂ ಕೈಯಿಂದ ಉಪ್ಪು ಬಡಿಸಲ್ಲ. ನಿಯಮ ರಿಪೇರ್ ಮಾಡ್ಕೊಂತ ಹೋದ್ರೆ ಎಲ್ಲರಿಗೂ ಹೋಗುತ್ತೆ, ಅದರದ್ದೇ ಇಲ್ಲ. ಆದ್ದರಿಂದ ಊಟ ಮಾಡುವಾಗಲೂ ಕೂಡ ಅನ್ನ ಕೈಯಿಂದ ಹಾಕಬಾರದು, ಮತ್ತು ಊಟ ಮಾಡೋದು ಕೈಯಿಂದಲೇ ಮಾಡಬೇಕಲ್ಲ. ಮತ್ತು ಕೈಯಿಂದ ಅನ್ನ ಮುಟ್ಟಿದರೆ ಮಾಂಸ ಆಗುತ್ತಲ್ಲ. ಅಂದರೆ ಅಲ್ಲಿ ಹೇಳಿದರು ಈ ಬೆರಳುಗಳಿಂದ ಮಾತ್ರ ಊಟ ಮಾಡಬೇಕು, ಅಂಗೈ ಅನ್ನಕ್ಕೆ ಸ್ಪರ್ಶ ಆಗಬಾರದು. ಅಂಗೈ ಅನ್ನಕ್ಕೆ ಸ್ಪರ್ಶ ಆದರೆ ಗೋಚರ್ಮದಲ್ಲಿ ಊಟ ಮಾಡಿದಂತೆ, ಅಷ್ಟೇ, ಇನ್ನೇನಿಲ್ಲ. ಗೋಚರ್ಮದಲ್ಲಿ ಊಟ ಮಾಡಿದ ಫಲ ಅಂಗೈ ಸ್ಪರ್ಶ ಆದರೆ. ಕೆಲವರಿಗೆ ಕಲಸಿ ಅಭ್ಯಾಸ. ಹಾಗೆ ಈ ಸಾರು ಜಾಸ್ತಿಯಾಗಿ ಸುರಿಯುವ ಅಭ್ಯಾಸ ಇದೆ ತನ್ನ ಕೈಯಿಂದ, ಅದೆಲ್ಲ ಆಗುತ್ತೆ. ಹಾಗೆ ಆಗಬಾರದು. ನೀವು ಏನಾದರೂ ಮಾಡಿ ಆ ಬೆರಳಿಂದಲೇ ಆಗಬೇಕು. ನಂತರ ನೀರು ಕುಡಿಯುತ್ತೀವಲ್ಲ ಊಟ ಕೂತಾಗ, ಯಾವ ಕೈಯಿಂದ ಕುಡಿಬೇಕು? ಎಡಗೈಯಿಂದ ಕುಡಿಯಿರಿ, ಆದರೆ ಬಲಗೈಯ ಅಂಟು. ಕೆಲವರು ಏನು ಮಾಡ್ತಾರೆ, ಬಲಗೈಯ ಅಂಟು ಕೊಟ್ಟು ಮತ್ತು ಎಡಗೈಯಿಂದ ಕುಡಿತಾರೆ, ಅದು ತಪ್ಪು. ಬಲಗೈಯ ಅಂಟು ಹೋಗಬಾರದು, ಹಾಗೆ ಕುಡಿಬೇಕು. ಇದು ಸರಿಯಾದ ಪದ್ಧತಿ. ಇಲ್ಲ, ಬಲಗೈಯಿಂದ ಕುಡಿದು ಕುಡಿ, ನೋ ಪ್ರಾಬ್ಲಮ್. ಅದರಲ್ಲಿ ಸಾರು ಹಾಕ್ಬೋದು, ಏನು ಬೇಕಾದ್ರೂ ನೀರು ಕುಡಿಬೋದು, ಏನು ಬೇಕಾದ್ರೂ ಹಾಕ್ಬೋದು. ಆ ಥರ ಒಂದು ಥಾಲಿ ಇಟ್ಟುಕೊಂಡ್ಬಿಟ್ರೆ ಆಯಿತು. ಇವೆಲ್ಲ ಚಿಕ್ಕ ಚಿಕ್ಕ ದೊಡ್ಡ ನಿಯಮಗಳು. ಇಷ್ಟು ಮಾಡಿ, ವೈಶ್ವದೇವ ಮಾಡಿ, ಎಲ್ಲ ಮಾಡಿ ಆ ಅನ್ನ ಕೈಯೆಲ್ಲ ತಾಕಿಸ್ಕೊಂಡು ತಿಂದರೆ ಮಾಂಸಕ್ಕೆ ಸಮಾನ ಆಯಿತು. ಹಾಗೆ ಊಟದ ಕಾಲಕ್ಕೆ ಪ್ರಧಾನವಾಗ್ಗು ಇನ್ನೊಂದು ಯಾವುದು ಹೇಳಿ ಪ್ರಪಂಚದಲ್ಲಿರುವ ಮಾತೆಲ್ಲ ಅವಾಗ ಬರುತ್ತೆ. ಮನೆಯಲ್ಲಿ ಮಾಮೂಲಾಗಿದ್ದಾಗ ಯಾರು ಮಾತಾಡಲ್ಲ, ಆ ಊಟದ ಕೂತಾಗ ಮಾತು ಶುರು ಆಗುತ್ತೆ, ಅಲ್ಲೇ ಜಗಳ ಶುರು ಆಗುತ್ತೆ. ಯಾಕೆ ಊಟದ ಕೂತಾಗ ಮಾತಾಡಿದ ಜಗಳ ಶುರು ಆಗುತ್ತೆ ಅಂದ್ರೆ, ಊಟ ಕೂತಾಗ ಮಾತಾಡೋದು ಪಾಪ, ಪಾಪದ ಫಲ ಜಗಳ. ಅದರಿಂದ ಊಟ ಕೂತಾಗ ಮೌನವಾಗಿ ಸ್ವೀಕಾರ ಮಾಡಬೇಕು, ಭಗವಂತನ ಸ್ಮರಣೆ ಮಾಡುತ್ತಾ ಸ್ವೀಕಾರ ಮಾಡಬೇಕು. ಆ ಭಗವಂತನ ನಾಮಸ್ಮರಣೆ ಎಷ್ಟು ಮಾಡಬೇಕು ಅಂದ್ರೆ, ಎಷ್ಟು ತುತ್ತು ಊಟ ಮಾಡಬೇಕು ಅದು ಲೆಕ್ಕ ಇದೆ. 32 ತುತ್ತು, ಸರಿ, ತುತ್ತಿನ ಸೈಜು ಅದಕ್ಕೆ ಲೆಕ್ಕ ಕೊಡ್ತಾರೆ, ವಿಜಯದಾಸರು ಕೊಡ್ತಾರೆ. ಉದಯ ಕಾಲದಲ್ಲೆದ್ದು ಕೂಗುವ ಪಕ್ಷಿಯ ಒತ್ತದಷ್ಟು, ಕೋಳಿ, ಉದಯ ಕಾಲದಲ್ಲಿ ಕೂಗುವ ಕೋಳಿ, ಆ ಕೋಳಿಯ ಮೊತ್ತ ಎಷ್ಟಿರುತ್ತೋ ಆ ಗಾತ್ರ. ಸರಿಯಾಗಿ ನಾವು ಮುಷ್ಟಿ ಮಾಡಿದರೆ, ನಮ್ಮ ಮುಷ್ಟಿಯಲ್ಲಿ ಒಂದು ಮುದ್ದೆ ಹಿಡಿದರೆ ಎಷ್ಟೋ ಅಷ್ಟೇ, ಅಷ್ಟು 32 ತುತ್ತು. ಬರೇ ಅನ್ನ ಅಲ್ಲ, ಹುಳಿ ಸಾರು ಪಲ್ಯ ಎಲ್ಲ ಸೇರಿಕೊಂಡು ಏನೇನಿದೆಯೋ ಎಲ್ಲ ಸೇರಿಸಿ 32. ನಾವು ಅನ್ನ 32 ಮತ್ತೊಂದು ಕೆಜಿ ಪಲ್ಯ ಅವೆಲ್ಲ ಇಲ್ಲ, ಬೇರೆ ಬೇರೆ ಇಲ್ಲ, ಎಲ್ಲ ಸೇರಿಸಿ 32. ಯತಿಗಳಿಗೆ 8, ಗೃಹಸ್ಥರಿಗೆ 32. ವಾನಪ್ರಸ್ಥರು ನಮಗಿಲ್ಲ ಅದರಿಂದ ಲೆಕ್ಕ ಕೊಡಲಿಲ್ಲ. ಅದರಲ್ಲಿ 32 24 ಬರುತ್ತೆ ಅವರಿಗೆ. ನಂತರ ಬ್ರಹ್ಮಚಾರಿಗಳಿಗೆ ಯಥೇಷ್ಟ, ಎಷ್ಟು ಬೇಕಾದರೂ ತಿನ್ನಬಹುದು. ಇಷ್ಟೆಲ್ಲ ಆದ ಕೂಡಲೇ, ಇಷ್ಟೆಲ್ಲ ಸರಿಯಾಗಿಟ್ಟುಕೊಂಡು ಮಾಡಿದರೂ ಕೂಡ ಆಹುತಿಗಳನ್ನು ಕೊಡುವುದು ಕೊಟ್ಟರು ಕೂಡ ಬೂದಿಯಲ್ಲಿ ಹೋಮ ಮಾಡಿದಂತೆ ಆಗುತ್ತೆ. ಯಾವಾಗ? ಒಳಗೆ ದೇವರನ್ನ ಚಿಂತನೆ ಮಾಡದಿದ್ದರೆ. ಇನ್ನ ಆಹುತಿಗಳನ್ನ ಕೊಡುವ ಕ್ರಮವೂ ಬೇರೆ ಇದೆ. ಏನು ಅನ್ನ ಹಾಕಿರ್ತಾರೆ, ಆ ಅನ್ನದ ರಾಶಿಯಲ್ಲಿ ರಾಶಿಯ ಮುಂಭಾಗ, ಹಿಂಭಾಗ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಮೇಲ್ಭಾಗ, 5 ದಿಕ್ಕಿನಿಂದ ಅನ್ನದ ಅಗಳನ್ನು ತೆಗೆದುಕೊಂಡು ಆಹುತಿ ಕೊಡಬೇಕು. ತುಪ್ಪ ಸಹಿತವಾಗಿ ಆಹುತಿ ಕೊಡಬೇಕು, ತುಪ್ಪ ಸಹಿತವಾಗಿಯೇ ಆಹುತಿ ಕೊಡಬೇಕು, ತುಳಸಿ ಸಹಿತವಾಗಿಯೇ ಕೊಡಬೇಕು. ಮಠಕ್ಕೆ ಹೋದರೆ ಯಾರಿಗೆ ಕೊಡ್ತಾರೆ ತುಳಸಿ ಅಂತ ಕೇಳಿದರೆ, ಸ್ಮರಣೆ ಆದರೂ ಮಾಡಬೇಕು, ತಗೊಂಡು ಹೋಗಬೇಕು. ಆಗಿಲ್ಲ, ಸ್ಮರಣೆ ಆದರೂ ಮಾಡಬೇಕು. ಬಡದಲ್ಲಿ ಆ ತುಪ್ಪ ಕೂಡ ಹಾಕಲ್ಲ, ಅನ್ನ ಬಡಿಸ್ತಾರೆ ಗೋವಿಂದ ಅಂತಾರೆ, ಅವಾಗೇನು ಮಾಡಬೇಕು ಅಂತ ನೀರಿನಿಂದಲೇ ಅಭಿಧಾರದಂತೆ ಮಾಡಿ ವಿಶೇಷವಾಗಿ ನಾವಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ತಗೊಳ್ಳುವಾಗ ಕೂಡ ಬಹಳ ದಿನ ಗೊತ್ತಿಲ್ಲ ಪಾಪ, ಅನ್ನ ತಗೊಂಡು ಅನ್ನ ಈ ಮುದ್ರೆಯನ್ನು ತಗೋಬೇಕು, ಇದನ್ನು ಮೃಗಿ ಮುದ್ರ ಅಂತ ಗಂಡಸರಿಗೆ, ಅದರಿಂದ ಎಷ್ಟು ಅಗಳು ಬರುತ್ತೋ ತಗೊಳ್ಬೇಕು. 5 ಆಹುತಿಗಳಿಗೂ ಬೆರಳುಗಳ ವಿನ್ಯಾಸ ಬೇರೆ ಬೇರೆ ಇದೆ, ಬೇರೆ ಬೇರೆ ಬೆರಳುಗಳನ್ನು ತಗೋಬೇಕದು. ಆ ತಗೊಂಡದ್ದು ತುಟಿಗೆ ತಾಕಿಸಬಾರದು, ಕೈ ತುಟಿಗೆ ತಾಕಬಾರದು, ಅನ್ನ ತುಟಿಗೆ ತಾಕಬಾರದು, ಒಳಗೆ ಹಾಕಬೇಕು, ಒಳಗೆ ಹಾಕಿದ್ದು ಹಲ್ಲಿಗೆ ತಾಕಬಾರದು, ನಾಲಿಗೆ ಮೇಲೆ ಬೀಳಬೇಕು, ಬಿದ್ದದ್ದನ್ನು ಅಗಿಬಾರದು, ನುಂಗಬೇಕು. ಇಷ್ಟೆಲ್ಲ ಮಾಡಿದರೆ 5 ಆಹುತಿಗಳು, ವಿಶೇಷವಾದ 5 ಆಹುತಿಗಳು. ಅಲ್ಲಿ ಒಂದು ಕಥಾ ಬರುತ್ತೆ ಪುರಾಣದಲ್ಲಿ, ಒಬ್ಬ ಬ್ರಾಹ್ಮಣ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ, ದೂರದಲ್ಲಿ ದೇವಸ್ಥಾನ, ನಿತ್ಯ ಪೂಜೆ ಮಾಡಿಕೊಂಡು ಬರ್ತಾ ಇದ್ದ, ಗದ್ದೆಯಲ್ಲಿ ಹೋಗಿ ಬರ್ತಾ ಇದ್ದ. ಒಂದು ಸಲ ದ್ವಾದಶಿ, ಬೆಳಿಗ್ಗೆ ಹೋಗಬೇಕು ಅಂತ ಹೊರಟವ, ಕೋಳಿ ಚೂರು ಬೇಗ ಕೂಗಿತು. ಯಾಕೆ ಅಂದರೆ ಅದನ್ನು ಯಾವುದೋ ಪ್ರಾಣಿ ಹಿಡಿಲಿಕ್ಕೆ ಬಂದರೆ ಅದು ಕೂಗಿತು. ನೋಡಿದ ಕೋಳಿ ಕೂಗಿತು ಅಂತ ಬೇಗ ಎದ್ದ. ಅರ್ಧರಾತ್ರಿ 12 ಗಂಟೆ, 4 ಗಂಟೆ ಆಯಿತು ಅಂದುಕೊಂಡು ಹೊರಟ. ಹೋಗುವಾಗ ಅರಳಿ ಗಿಡದ ಕೆಳಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಪಿಶಾಚಿ ಇತ್ತು, ಬ್ರಹ್ಮ ಪಿಶಾಚಿ. ಅವನ ಹಿಡೀಲಿಕ್ಕೆ ಬಂತು, ಹಿಡೀಲಿಕ್ಕೆ ಆಗಿಲ್ಲ. ಅದಕ್ಕೆ ಅವನ ತೇಜಸ್ಸನ್ನು ನೋಡಿ ಹಾಗೆ ದೂರದಲ್ಲಿ ನಿಂತಿದೆ. ಏನಾದರೂ ಮಾಡಿ ಇವನ ಕಾರಿಗೆ ಬಿದ್ದರೆ ಇವನು ಚೂರು ಪುಣ್ಯ ಕೊಟ್ಟರೆ ನಾನು ಉದ್ಧಾರ ಆಗ್ತೇನೆ ಅಂತ ತಿಳಿದು ಅವನಿಗೆ ಕಾಣುತ್ತಾ ಇದೆ. ಕಂಡು ನನಗೆ ಚೂರು ಪುಣ್ಯ ಕೊಡು, ಉದ್ಧಾರ ಆಗ್ತೇನೆ. ಅವಾಗೆ ಆ ಬ್ರಾಹ್ಮಣ ಅಂತಾನೆ, ನನಗೆ ಪುಣ್ಯ ಅಂದರೆ ಏನೋ ಗೊತ್ತಿಲ್ಲ, ನಾನು ಮಾಡಿದ ಯಾವ ಕರ್ಮಕ್ಕೆ ಯಾವ ಪುಣ್ಯ ಬರುತ್ತೋ ನನಗೆ ಗೊತ್ತಿಲ್ಲ, ನನಗಂತೂ ದೇವರ ಪೂಜಾ ಮಾಡೋದ್ರಲ್ಲಿ ಆನಂದ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೇನೆ. ಇದಕ್ಕೆ ಪುಣ್ಯ ಅದಕ್ಕೆ ಪುಣ್ಯ ಅಂತ ಲೆಕ್ಕ ಇಟ್ಟು ನಾ ಮಾಡ್ತಾ ಇಲ್ಲ, ಅದೇನು ನಂಗೆ ಗೊತ್ತಿಲ್ಲ ಅಂತ. ಅವಾಗ ಹೇಳಿತ್ತು, ನಿನಗೆ ಗೊತ್ತಿರದಿದ್ರೆ ಏನಂತೆ, ಯಾವುದೋ ಒಂದು ಕರ್ಮಕ್ಕೆ ಪುಣ್ಯ ಬಂದೇ ಬರುತ್ತೆ, ಆ ಪುಣ್ಯ ನನಗೆ ಕೊಟ್ಟೆ ಅಂತ ಸಂಕಲ್ಪ ಮಾಡಿ ಸಾಕು ನೋಡಿದ. ಸರಿ, ನಾನಂತೂ ನಿತ್ಯ ಊಟ ಮಾಡುವ ಕಾಲಕ್ಕೆ 5 ಆಹುತಿ ತಗೊಳ್ತೇನೆ, 1 ಆಹುತಿಯ ಪರಣಿ ಕೊಡ್ತೇನೆ ಅಂತ ನೀರನ್ನು ಪ್ರೋಕ್ಷಣೆ ಮಾಡಿದ. ಆ ಪಿಶಾಚ ಜನ್ಮ ಹೋಗಿ ಅದು ಒಳ್ಳೆ ಸದ್ಗತಿಯ ಆಗಿರುತ್ತೆ. 1 ಆಹುತಿಯ ಫಲ ಕೊಟ್ಟರೇನೆ ಇಷ್ಟ, ಆದರೆ 5 ಆಹುತಿ ತಗೊಂಡ್ರೆ ಹೇಗಿರುತ್ತೆ ಮತ್ತು ಪ್ರಶ್ನೆ. ಅದು ಪುರಾಣ ಕಾಲದ್ದು, ಈಗ ನಾವು ಕೊಟ್ಟರೆ ಆಹುತಿಗೆ ಫಲ ಬರುತ್ತಾ ಅಂತ ಮತ್ತು ಪ್ರಶ್ನೆ. ನಾವು ಮಾಡಿದ ಸೇವೆಗೆ ರಾಯರು ಫಲ ಕೊಡ್ತಾ ಇದ್ದಾರೆ ಇಲ್ವಾ? ಮಂತ್ರಾಲಯಕ್ಕೆ ಹೋದ್ರೆ ಕೊಡ್ತಾ ಇದ್ದಾರಾ ಇಲ್ವಾ? ಮತ್ತೆ ನಾವು ಮಾಡಿದ ಅಷ್ಟೊಂದು ಆಹುತಿಗೆ ಫಲ ಕೊಡಲ್ವಾ? ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಒಳ್ಳೆ ಆಹುತಿಯನ್ನು ಸ್ವೀಕಾರ ಮಾಡಿ ವೈಶ್ವಾನರಾಜ್ಞಿ ಒಳಗೆ ನಮ್ಮ ಉದರದಲ್ಲಿ ನಿಂತಿದ್ದಾನೆ, ಅಂಥ ವೈಶ್ವಾನರಾಜ್ಞಿಯನ್ನು ಚಿಂತನೆ ಮಾಡಿ ಊಟ ಮಾಡಬೇಕು. ಆ ಊಟ ಮಾಡಿದರೆ ಏನು ಫಲ ಬರುತ್ತೆ ಅಂದರೆ, ಮಾತು ಸಕಾಶಾತ್ ಸುತಾನಾಮಿವ, ತಾಯಿಯಿಂದ ಮಕ್ಕಳಿಗೇನು ಬರಲಿಕ್ಕೆ ಸಾಧ್ಯ? ಏನೇನು ಕೊಡ್ತಾಳೋ ಎಲ್ಲವೂ ಕೊಟ್ಟು ಬಿಡ್ತಾಳೆ ತಾಯಿ. ಅದೇ ರೀತಿಯಲ್ಲಿ ವೈಶ್ವಾನರಾಜ್ಞಿ ನಮಗೆಲ್ಲವನ್ನು ಅನುಗ್ರಹ ಮಾಡುತ್ತಾನೆ. ಇನ್ನು ಮುಂದೆ ಹೇಳುತ್ತಾರೆ ವೈಶ್ವಾನರಾಜ್ಞಿಯ ಚಿಂತನಾ ಕ್ರಮ. ಉದರದಲ್ಲಿ ವೈಶ್ವಾನರಾಜ್ಞಿಯನ್ನು ಚಿಂತನೆ ಮಾಡಿಯೇ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲರೂ ಮಾಡಲೇಬೇಕು. ಆಗ ನಿಮಗೆ ಸಂಶಯ ಬರುತ್ತೆ, ನಾವು 5 ಆಹುತಿ ತಗೊಳ್ಳಲ್ಲ, ನಮಗೆ ಹೇಗೆ? ನಿಮ್ಮವರು 5 ಆಹುತಿ ತಗೊಳ್ತಾರಲ್ಲ, ಆ ಎರೆಯಲ್ಲಿ ಊಟ ಮಾಡಿದ್ರೆ ಆಯ್ತು, ನಿಮಗೆ 5 ಆಹುತಿ ತಗೊಂಡ ಫಲ, ಪೂರ್ಣ ವೈಶ್ವಾನರಾಜ್ಞಿಗೆ ಆಹುತಿ ಕೊಟ್ಟ ಫಲ ಬರುತ್ತೆ ಅದೇ ಎಲೆಯಲ್ಲಿ ಊಟ ಮಾಡಿದರೆ. ಯಾರಿಗೆ ಅಂಥ ಅವಕಾಶ ಇಲ್ಲದವರಿಗೆ ಅಮೆಂಡ್ಮೆಂಟ್ಸ್ ಇದೆ. ಮದುವೆ ಆಗಲಿಲ್ಲ ಅವ್ರು ಬೇರೆ ವಿಷಯ, ಮದುವೆ ಹಾಕಿ ಇಲ್ಲ ಮನೆಯವರು ಇಲ್ಲ ಅದು ಬೇರೆ ವಿಷಯ, ಇದ್ದು ನಾವು ಊಟ ಮಾಡಿಲ್ಲ ಅದು ಬೇರೆ. ಅವಾಗ ಕೆಲವೆಲ್ಲ ಪ್ರಶ್ನೆಗಳು ಬರುತ್ತೆ, ಏನಂತ ನನಗೆ ಹಾಕಿತ್ತು ಕೆಲವರು, ಅವರು ಬೆಳಿಗ್ಗೆ ಯಾವಾಗಲೂ 7 ಕ್ಕೆ ಊಟ ಮಾಡಿ ಹೋಗ್ತಾರೆ, ನಾವು 12 ಕ್ಕೆ ಊಟ ಮಾಡ್ತೇವೆ ಅಲ್ವಾ, ದೊಡ್ಡ ಪ್ರಶ್ನೆ. ಇನ್ನು ಕೆಲವರು ಎಲೆಯಲ್ಲಿ ಊಟ ಮಾಡಬೇಕು ಅಂದರೆ ಅವರು ಮಜ್ಜಿಗೆಯನ್ನು ಊಟ ಮಾಡಿ ಹೋಗಿರ್ತಾರೆ, ನಾವು ಚಟ್ನಿ ಹಾಕಿ ಶುರು ಮಾಡೋದು ಅದರಲ್ಲಿ ಮಜ್ಜಿಗೆ ವಾಸನೆ ಬರುತ್ತೆ. ಏನೂ ಇಲ್ಲ, ಮನಸ್ಸಿದ್ರೆ ಮಾರ್ಗ ಇದೆ, ಎಲ್ಲ ಪ್ರಶ್ನೆಗಳು. ಸರಿಯಪ್ಪ, ಅವರಂತೂ ಬೆಳಿಗ್ಗೆ ಊಟ ಮಾಡಿ ಹೋಗ್ತಾರೆ, ನಮಗೆ 12 ಗಂಟೆವರೆಗೂ ಆ ತಟ್ಟೆ ಹಾಗೇ ಇತ್ತು, ಊಟ ಮಾಡಲಿಕ್ಕೆ ಆಗಲ್ಲಲ್ಲ ಅಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ನಾನು ಚಿಕ್ಕ ಒಂದು ಸಜೆಷನ್ ಕೊಟ್ಟೆ, ಆದರೆ ಮಾಡಬಹುದು. ಅವರು ಊಟಕ್ಕೆ ಕೊಡುವಾಗ ಆಹುತಿ ತಗೊಳ್ತಾರಲ್ಲ, ಅವರು ಒಂದು ವೇಳೆ ಬಾಯಿಗೆ ತಗಲಿಸಿ ತಗೊಳ್ಳೋದಾದರೆ ಹೇಳಿಬಿಡಿ, ಆಚಾರ್ಯ ಹೇಳಿದ್ದಾರೆ ಬಾಯಿಗೆ ತಗಲಿಸಬಾರದಂತೆ ಎತ್ತಿ ಹಾಕ್ಕೊಳ್ಬೇಕು ಅಂತ ಹೇಳಿ ಅವ್ರು ಪಾಪ ಮಾಡ್ತಾರೆ. ಎತ್ತಿ ಹಾಕ್ಕೊಂಡ ಮೇಲೆ ಇನ್ನು ಊಟ ಶುರು ಮಾಡಬೇಕಲ್ಲ, ಆಗ ಒಂದು ಚಿಕ್ಕ ಬಟ್ಲು ನಿಮಗಾಗಿ ಇಟ್ಟುಕೊಂಡಿರಿ, ಅದರಲ್ಲಿ ಚೂರು ಅನ್ನ ಹಾಕಿಸ್ಕೊಳ್ಳಿ, ಆ ಬಟ್ಲು ಪಕ್ಕಕ್ಕೆ ಇಟ್ಟುಕೊಳ್ಳಿ, ನೀವು ಊಟ ಮಾಡುವಾಗ ಹಾಕ್ಕೊಂಡು ತಿನ್ನಿ, ಎಲ್ಲ ಆಯಿತು, ನಿಮಗೂ ಸಿದ್ಧ ಆಯಿತು ಅವ್ರಿಗೂ ಸರಿಯಾಯಿತು. ಇಷ್ಟಾದರೂ ನಾನು ಬಿಡೋದಕ್ಕಿಂತ ಮಾಡೋದು ವಾಸಿ ಅಂತ ಹೇಳಿದೆ. ಹಾಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ಎಲೆಯಲ್ಲೇ ಕೂತು ಊಟ ಮಾಡಿದರೆ ಬಹಳ ವಿಶೇಷ, ಆದರೆ ಆಗಿಲ್ಲ ಇಷ್ಟ ಆದರೂ ಮಾಡಿ. ಒಬ್ಬೊಬ್ಬರೇ ಹೋದಾಗ ಅಥವಾ ಇಬ್ಬರು ಸೇರಿ ಹೋದಾಗ, ಇಬ್ಬರು ಹೋದಾಗ ಕೊಡ್ಬೋದು, ಅದಕ್ಕೆ ಸರಿ ಬಿಡಿಯಮ್ಮ, ಮನೆಯಲ್ಲಾದರೂ ಮಾಡಿ.
ಪ್ರಶ್ನೆ ಸರಿ, ಅವ್ರು
ಅಲ್ಲೂ ಇದೆ, ಹಿರಿಯರು ಮಾಡುವ ಕ್ರಮ ಇದೆ. ಏನದು ಅಂದರೆ, ಅವ್ರು ಊಟ ಕೂಡುವಾಗ ಹಣ್ಣು ಏನಾದರೂ ಕೊಟ್ಟಿದ್ರೆ ಅವ್ರು ಹಣ್ಣು ತಗೊಂಡು ಒಂದು ಚೂರು ಕೈಯಲ್ಲಿ ಹಾಕಿದರೆ ಅದನ್ನು ತಗೊಂಡು ಹಾಕೊಂಡು ಮಾಡು, ಶೇಷ ಬರಬೇಕಷ್ಟೆ, ಚೂರು ಶೇಷ ಹಾಕ್ಕೊಂಡ್ರೆ ಆಯ್ತು. ಅಲ್ಲೂ ಕೂಡ ನೀವು ಊಟ ಕೂಡೋ ಕಾಲಕ್ಕೆ ಅವ್ರು ಊಟ ಕೂತ್ಕೊಂಡು ಚೂರ ಅನ್ನ ಅಗಳ ಹಾಕಿದ್ರೆ ಯಾರು ಬೇಡ ಅಂತ ಅಲ್ವಾ, ಬೇಡಪ್ಪ ಅಮಾವಾಸ್ಯ ಆಗುತ್ತೆ ಅಂದರೆ ಬಿಟ್ಟುಬಿಡಿ, ಯಾವುದೊಂದು ಹಣ್ಣು ಹಾಕ್ಕೊಳ್ಳಿ, ಇಲ್ಲ ಮನೆಯಲ್ಲಾದರೂ ಮಾಡಿ. ಸರಿ, ಇಷ್ಟೆಲ್ಲ ಆದ ಮೇಲೆ ವಿಷಯಕ್ಕೆ ಬಂದರೆ ನಮ್ಮ ಉದರದಲ್ಲಿ ವೈಶ್ವಾನರಾಜ್ಞಿಯನ್ನು ಚಿಂತನೆ ಮಾಡಬೇಕು. ವೈಶ್ವಾನರಾಜ್ಞಿ 11 ಅವಯವಗಳಿಂದ ಕೂಡಿದ್ದಾನೆ. 11 ಅವಯವಗಳಿವೆ: ಶಿರಸ್ಸು, ಕಣ್ಣು,
ಮುಖ,
ಪ್ರಾಣ, ಮುಖ,
ಮನಸ್ಸು,
ಹೃದಯ, ಉರಸ್ಸು, ರೋಮಗಳು, ಮಧ್ಯಭಾಗ, ಕಟಿ, ಪಾದಗಳು ಅಂತ ಇಷ್ಟೆಲ್ಲ ಸೇರಿ 11 ಅವಯವಗಳ ಚಿಂತನೆ. 11 ಅವಯವಗಳನ್ನು ಯಾರು ವೈಶ್ವಾನರಾಜ್ಞಿಯ 11 ಅವಯವಗಳನ್ನು ಬಿಡದೆ ಚಿಂತನೆ ಮಾಡುತ್ತಾರೋ ಊಟ ಮಾಡುವ ಕಾಲದಲ್ಲಿ ಅವರ 11 ಅವಯವಗಳು ಬಿದ್ದು ಹೋಗೋದಿಲ್ಲ, ಚೆನ್ನಾಗಿರುತ್ತೆ. ಇದು ವಿಶೇಷ ಫಲ. ಅಷ್ಟೇ ಅಲ್ಲ, ಅವರ ವಂಶದಲ್ಲಿ ಯಾರಿಗೂ ಬಿದ್ದು ಹೋಗಲ್ಲ, ಅಷ್ಟು ಒಳ್ಳೆ ಫಲ ಕೊಟ್ಟಿದ್ದಾರೆ. ಆರೋಗ್ಯ ಚೆನ್ನಾಗಿರುತ್ತೆ, ಮುಖದಲ್ಲಿ ಕಾಂತಿ ಬರುತ್ತೆ, ದೇವರ ಪ್ರೀತಿ ಆಗುತ್ತೆ. ಮೂರನೇ ವೈಶ್ವಾನರಾಜ್ಞಿಯ ಶಿರಸ್ಸು. ವೈಶ್ವಾನರಾಜ್ಞಿ ಮೇಲಿನಿಂದ ಕೆಳಗಿನ ಪರ್ಯಂತ ವ್ಯಾಪ್ತನಾಗಿದ್ದಾನೆ, ಮೇಲಿನಿಂದ ಕೆಳಗಿನ ಪರ್ಯಂತ ವ್ಯಾಪ್ತನಾಗಿದ್ದಾನೆ. ವೈಶ್ವಾನರಾಜ್ಞಿಯ ಶಿರಸ್ಸು ಸ್ವರ್ಗಲೋಕಕ್ಕೆ ಆಧಾರ. ಸ್ವರ್ಗಲೋಕಕ್ಕೆ ಏನಂತ ಹೆಸರು ಅಂದರೆ ದ್ಯುಲೋಕ. ದ್ಯುಲೋಕ, ದ್ಯುಲೋಕದಲ್ಲಿರುವ ದೇವರಿಗೆ ಹೆಸರು ದ್ಯೂ ಅಂತ. ದ್ಯೂ ಅಂತ ಯಾಕೆ ದೇವರ ಹೆಸರು? ದೇವರ ಮುಖಕ್ಕೆ ಅಂದರೆ ಶಿರಸ್ಸಿಗೆ ಅಂದರೆ ಕ್ರೀಡಾತ್ಮ ತತ್ವ. ಭಗವಂತ ಲೀಲಾಮಯನಾಗಿದ್ದರಿಂದ ಆತನಿಗೆ ಯಾರಿಂದ ಏನೂ ಬೇಕಾಗಿಲ್ಲ, ಆದ್ದರಿಂದ ಭಗವಂತನಿಗೆ ದ್ಯೂ ಅಂತ ಹೆಸರು. ಆ ಶಿರಸ್ಸು ಸ್ವರ್ಗಲೋಕಕ್ಕೆ ಆಧಾರವಾಗಿ ಒಳ್ಳೆ ಕಾಂತಿಮಂತವಾಗಿದೆ, ಒಳ್ಳೆ ತೇಜೋಮಯವಾಗಿದೆ. ಆದ್ದರಿಂದ ವೈಶ್ವಾನಾರಾಜ್ಞಿಯ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ಏನು ಹೆಸರು?
ಸುತೇಜ.
ಯಾವುದಕ್ಕೆ? ವೈಶ್ವಾನಾರಾಜ್ಞಿಯ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ನಂತರ ವೈಶ್ವಾನಾರಾಜ್ಞಿಯ ಎರಡು ಕಣ್ಣುಗಳು. ಆ ಎರಡು ಕಣ್ಣುಗಳು ಎಲ್ಲಿವೆ ಅಂದರೆ ಸೂರ್ಯ ಲೋಕಕ್ಕೆ ಆಧಾರವಾಗಿದೆ, ಸೂರ್ಯ ಮಂಡಲಕ್ಕೆ ಆಧಾರವಾಗಿದೆ. ಎಲ್ಲರ ಕಣ್ಣಲ್ಲೂ ಸೂರ್ಯ ಇದ್ದ, ಹೌದಾ? ಎಲ್ಲರ ಕಣ್ಣಿಗೂ ವೈಶ್ವಾನರನ ಕಣ್ಣು ಆಧಾರವಾಗಿದೆ. ಹಾಗಿದ್ದುಕೊಂಡು ಎಲ್ಲರಿಗೂ ಲೋಕವನ್ನು ತೋರುತ್ತಾ ಇದೆ ವೈಶ್ವಾನರನ ಕಣ್ಣು. ಆದ್ದರಿಂದ ವೈಶ್ವಾನರನ ಕಣ್ಣಿಗೆ ಏನು ಹೆಸರು ಅಂದರೆ ವಿಶ್ವ ರೂಪ. ಎಲ್ಲಿ ಇಡೀ ಜಗತ್ತನ್ನೆಲ್ಲ ತೋರಿಕೊಡುತ್ತೆ ಆ ಕಣ್ಣು. ಆದ್ದರಿಂದ ವೈಶ್ವಾನರಾಜ್ಞಿಯ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರು. ಶಿರಸ್ಸಿಗೆ ಏನು ಹೆಸರು? ಸುತೇಜ ಅಂತ. ಶಿರಸ್ಸಿಗೆ ಸುತೇಜ, ಕಣ್ಣಿಗೆ ವಿಶ್ವರೂಪ. ನಾನು ಮತ್ತೆ ಕೇಳ್ತೇನೆ, ಮಧ್ಯೆ ಮಧ್ಯೆ ಯಾವುದೊಂದು ಕೇಳ್ತಾ ಇರ್ತೇನೆ, ನಿದ್ದೆ ಬಂದಿದ್ರೆ ಮಾತ್ರ ಕಷ್ಟ ಆಗುತ್ತೆ. ಚೆನ್ನಾಗಿ ಕೇಳ್ತಾ ಇದ್ರೆ ಉತ್ತರ ಕೊಡ್ಬೋದು, ನೆನಪಿಟ್ಕೋಬೇಕು. ನಂತರ ವೈಶ್ವಾನರಾಜ್ಞಿಯ ಮುಖ ಆಹವನೀಯ ಅಗ್ನಿಗೆ ಆಧಾರ. ಯಾವ ಅಗ್ನಿ? ಆವಾಹ ಅಲ್ಲ, ಆಹವ. ಆಹವನೀಯ ಅಗ್ನಿ, ಆಹವನೀಯ ಅಗ್ನಿಗೆ ಆಧಾರ ವೈಶ್ವಾನರಾಜ್ಞಿಯ ಮುಖ. ಅಲ್ಲಿ ಬರೆಸಿದ್ದೇನೆ, ಬರ್ಕೊಂಡವ್ರು ಚೂರು ಹಾಗೆ ಬರ್ಕೊಂಡಿದ್ದಾರೆ, ಅದು ಆ ಹವ
ಮಾಡಿಕೊಂಡಿದೆ.
ಆ ಹವನೀಯ ಅಗ್ನಿ, ಆ ಅಂದ್ರೆ ಚೆನ್ನಾಗಿ, ಹವನ ಅಂದರೆ ಹೋಮ, ಹವನಕ್ಕೆ ಯೋಗ್ಯವಾದ ಅಗ್ನಿ, ಆ ಹವನ ಅಗ್ನಿ, ಆ ಹವನೀಯ ಅಗ್ನಿ. ಸರಿ ಆಯ್ತಾ? ಆಹವನೀಯ ಅಗ್ನಿಗೆ ಆಧಾರ ವೈಶ್ವಾನರಾಜ್ಞಿಯ ಮುಖ. ಹಾಗೆ ದಕ್ಷಿಣಾಗ್ನಿ, ದಕ್ಷಿಣಾಗ್ನಿಗೆ ಆಧಾರ ವೈಶ್ವಾನರಾಜ್ಞಿಯ ಮನಸ್ಸು. ಗಾರ್ಹಪತ್ಯಾಗ್ನಿಗೆ ಆಧಾರ ವೈಶ್ವಾನರಾಜ್ಞಿಯ ಹೃದಯ. ಗಾರ್ಹಪತ್ಯ ಅಗ್ನಿ ಅದರ ಬಿಡಿಸಿದರೆ ಗೃಹ, ಗೃಹ ಅಂದ್ರೆ ಮನೆ. ಗೃಹತೆ ಪತಿ ಯಾರು? ಗಂಡ, ಯಜಮಾನ. ಗೃಹಪತಿ ನಿತ್ಯ ಯಾವ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೋ ಅದು ಗಾರ್ಹಪತ್ಯ ಅಗ್ನಿ. ಗೃಹಪತಿಗೆ ಸಂಬಂಧಪಟ್ಟ ಅಗ್ನಿ ಗಾರ್ಹಪತ್ಯಾಗ್ನಿ. ಆ ಗಾರ್ಹಪತ್ಯಾಗ್ನಿಗೆ ಆಧಾರ ವೈಶ್ವಾನರಾಜ್ಞಿಯ ಹೃದಯ. ಇನ್ನ ಯಜ್ಞ ಕುಂಡಕ್ಕೆ ಆಧಾರ ವೈಶ್ವಾನರಾಜ್ಞಿಯ ಉರಸ್. ನಂತರ ಅಲ್ಲಿ ಬರೆಸಿದ್ದೇನು, ಎದುರೇ ಮನೆಯಲ್ಲಿ ಯಾರಿದ್ದಾರೆ? ವೆಂಕಟರಾಯರು. ಪಕ್ಕ ಮನೆಯಲ್ಲಿ ಸುಬ್ಬರಾಯರು. ಹಿಂದಿನ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಆಚಾರ್ಯರು. ಹೌದಾ? ವೆರಿ ಗುಡ್. ಮುಂದಕ್ಕೆ ಹೋದ್ರು ಹಾಗೆ ಓದಬೇಡಿ. ಮುಖದಲ್ಲಿ ಆಹವನಿಯಾಗ್ನಿ, ಮನಸ್ಸಿನಲ್ಲಿ ದಕ್ಷಿಣಾಗ್ನಿ. ಹಾಗಲ್ಲ ಬರೆಸಿದ್ದೇನೆ. ಏನ್ ಬರೆಸಿದ್ದೇನೆ? ಆಹವನೀಯ ಅಗ್ನಿಗೆ ಆಧಾರವಾದ ವೈಶ್ವಾನರಾಜ್ಞಿಯ ಮುಖಕ್ಕೆ ನಮೋ ನಮಃ, ಅನಂತ ನಮಸ್ಕಾರಗಳು. ಬರ್ಸಿದ್ಯಾ? ಬರ್ಕೊಂಡಿಲ್ವಾ? ನೀವು ಶಾರ್ಟ್ ಕಟ್ ಮಾಡಿದ್ದೀರಾ?
ಕೆಲವು ಮಿಸ್ ಆಗಿದೆಯಲ್ವಾ?
ಇದೆಲ್ಲ ಹೆಂಗಿದೆ? ಹಾಗಿದೆ
ಅಲ್ಲ, ನಿಮ್ಮ ನೀವು ಕೊಟ್ಟದ್ರಲ್ಲಿ ಹಾಗಿದೆ.
ಹಾಗಿದೆ. ಷೋಡಶೀಲ್ ಬರುತ್ತಲ್ಲೋ
ಇಲ್ಲಿ ಬರ್ಸಿ,
ಷೋಡಶೀಲ್ ಬರುತ್ತಲ್ಲೋ ಇದ್ರಲ್ಲಿ ಬರಲ್ಲ.
ಅಷ್ಟೇ ಅಲ್ಲ, ಕಟಿ ಆದ್ಮೇಲೆ ಪಾಡೋದಿಲ್ಲ ಇದ್ರಾಗ. ಕೊನೆಗೆ ಬರೆಸಿದೆ ನೋಡಿ, ಈ 11 ಅಂಗಗಳಿಗೂ ಅನಂತ ನಮಸ್ಕಾರಗಳು ಅಂತ ಸರಿ ಮಾಡಿಕೊಳ್ಳಿ. ಪ್ರತಿಯೊಂದು ಕಡೆ ಶಿರಸ್ಸು, ಶಿರಸ್ಸಿಗೆ ಸುತೇಜ ಅಂತ ಹೆಸರು. ಆ ಶಿರಸ್ಸಿಗೆ ನಮೋ ನಮಃ. ಈ ಥರ ಪ್ರತಿಯೊಂದು ಅವಯವಕ್ಕೂ ನಮಸ್ಕಾರ ಸಲ್ಲಿಸಿ. ನಂತರ ವೈಶ್ವಾನರಾಜ್ಞಿಯ ಸುತೇಜ ಅಂತ ಕರೆಸಿಕೊಂಡ ಶಿರಸ್ಸು, ಆ ಶಿರಸ್ಸಿಗೆ ಅನಂತ ನಮಸ್ಕಾರಗಳು. ಹಾಗೆ ಮಾಡಿಕೊಂಡ್ರೆ ಆಯ್ತು. ಸರಿ, ಇನ್ನ ವೈಶ್ವಾನರ ರೋಮಗಳು ದರ್ಭೆಗಳಿಗೆ ಆಧಾರ. ಯಜ್ಞದಲ್ಲಿ ಬಳಸುವ ದರ್ಭೆಗಳು ವೈಶ್ವಾನರ ರೋಮಗಳಿಂದ
ಬಂದವರು
ಅಂತ ಬಂದಿದೆಯಾ? ಸರಿ ಮಾಡಿಕೊಂಡ್ರೆ ಆಯ್ತಲ್ಲ ಚರ್ಚೆಯ ರೋಮ ಆಯ್ತಲ್ವಾ? ನಂತರ ವೈಶ್ವಾನರಾಜ್ಞಿಯ ಪ್ರಾಣ ಉಸಿರು. ವೈಶ್ವಾನರಾಜ್ಞಿಯ ಉಸಿರಿಗೆ ಏನು ಹೆಸರು ಅಂದರೆ ಪೃಥಕ್ ವರ್ತಮ. ವೈಶ್ವಾನರಾಜ್ಞಿಯ ನಾನು ಹೇಳೋದು ಹೇಳ್ತೇನೆ, ಸರಿ ಮಾಡಿಕೊಂಡ್ರೆ ಆಯ್ತು. ವೈಶ್ವಾನರಾಜ್ಞಿಯ ಪ್ರಾಣ ವಾಯುದೇವರ ಆಧಾರವಾಗಿದೆ. ವಾಯುದೇವರಿಗೆ ಆಧಾರವಾಗಿದ್ದದ್ದು ವೈಶ್ವಾನರ ಅಗ್ನಿಯ ಪ್ರಾಣಿ. ವಾಯುದೇವರಿಗೆ ಹೆಸರೇನು? ವಾಯು ಅಂತ. ವಾಯುದೇವರೊಳಗಿರುವ ವೈಶ್ವಾನರಾಜ್ಞಿಯ ಪ್ರಾಣಕ್ಕೂ ವಾಯು ಅಂತಲೇ ಹೆಸರು. ಯಾಕೆ ವಾಯು ಅಂತ ಹೆಸರು ಅಂದರೆ ಜ್ಞಾನವನ್ನ ಆಯುಷ್ಯವನ್ನ ನಮಗೆ ತುಂಬಿ ಕೊಡತಾರದ್ದರಿಂದ ವಾಯುದೇವರೊಳಗಿರುವ ದೇವರಿಗೆ ವಾಯು ಅಂತ ಹೆಸರು. ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ವಾಯುದೇವರಲ್ಲಿ ಇದ್ದುಕೊಂಡು ವಾಯುದೇವರ ಮೂಲಕ ಯಾರಿಗೂ ಸಾಧ್ಯವಿಲ್ಲದ ಕೆಲಸಗಳನ್ನು ಮಾಡಿಸೋದರಿಂದ ಸರ್ವ ಅಶಕ್ಯ ಕರ್ಮಕರ್ತೃತ್ವ. ಆ ಭಗವಂತನ ವೈಶ್ವಾನರಾಜ್ಞಿಯ ಪ್ರಾಣ ವಾಯುದೇವರಲ್ಲಿ ಇದ್ದುಕೊಂಡು ಯಾರಿಗೂ ಸಾಧ್ಯವಿಲ್ಲದ ಕರ್ಮಗಳನ್ನು ಮಾಡಿಸೋದರಿಂದ ಆ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ಪೃಥಕ್ ವರ್ತಮ. ಅದೇ ನಾವತ್ತಿದ್ರೆ ಮಾವತ್ತು ಮಾಡಿಕೊಳ್ಳಿ. ವರ್ತ್ ವರ್ತಮ ಪೃಥಕ್ ವರ್ತಮ. ಪೃಥಕ್ ಅಂದ್ರೆ ಬೇರೆ, ವರ್ತಮ ಅಂದ್ರೆ ಹಾದಿ. ಬೇರೆ ಆದ ಪ್ರವರ್ತನೆ ಅಂದ್ರೆ ಶಕ್ತಿ ಇರತಕ್ಕಂಥವ. ಬರ್ಕೊಂಡಿದ್ದೀರ? ಪೃಥಕ್ ವರ್ತಮ ವೈಶ್ವಾನರಾಜ್ಞಿಯ ಪ್ರಾಣದ ಹೆಸರು ಪೃಥಕ್ ವರ್ತಮ ಅಂತ ಹೆಸರು. ನಂತರ ವೈಶ್ವಾನರಾಜ್ಞಿಯ ಮಧ್ಯ ದೇಹ ಅಂದ್ರೆ ಕಂಠದಿಂದ ಕಟಿಪರ್ಯಂತ ಆ ಮಧ್ಯ ದೇಹಕ್ಕೆ ಅದು ಯಾವುದಕ್ಕೆ ಆಶ್ರಯ? ಆಕಾಶಕ್ಕೆ ಆಶ್ರಯ. ಆಕಾಶಕ್ಕೆ ಆಶ್ರಯವಾದ ವೈಶ್ವಾನರಾಜ್ಞಿಯ ಮಧ್ಯ ದೇಹಕ್ಕೆ ಅದಕ್ಕೆ ಆಕಾಶ ಅಂತ ಹೆಸರು. ಒಂದು ಹೆಸರು ಯಾಕೆ? ದೀಪ್ತತ್ವ, ಒಳ್ಳೆ ಪ್ರಕಾಶವಂತವಾದ್ದರಿಂದ ಆಕಾಶ ಅಂತ ಹೆಸರು. ವಿಸ್ತಾರವಾಗಿರೋದರಿಂದ ಬಹುಲ ಅಂತ ಹೆಸರು. ವೈಶ್ವಾನರಾಜ್ಞಿಯ ಕಟಿ ಪ್ರದೇಶ ಅದು ನೀರಿನಲ್ಲಿ ಆಶ್ರಯವಾಗಿ ನಿಂತಿದೆ. ನೀರಿಗೆ ಅಪ್ ಅಂತ ಹೆಸರು. ಅಲ್ಲಿರುವ ದೇವರಿಗೂ ಆಪ ಅಂತ ಹೆಸರು. ಯಾಕೆ? ವ್ಯಾಪ್ತನಾದ್ದರಿಂದ ದೇವರಿಗೆ ಆಪ ಅಂತ ಹೆಸರು. ಅಷ್ಟೇ ಅಲ್ಲ, ಎಲ್ಲರಿಗೂ ಸುಖ ಕೊಡತಾನಾದ್ದರಿಂದ ನೀರಿನಲ್ಲಿದ್ದು ಎಲ್ಲರಿಗೂ ಸುಖ ಕೊಡತಾನಾದ್ದರಿಂದ ವೈಶ್ವಾನರಾಜ್ಞಿಯ ಕಟಿ ಪ್ರದೇಶಕ್ಕೆ ಇನ್ನೊಂದು ಹೆಸರು ರಯಿ. ರಯಿ ಅಂತ ಹೆಸರು. ಇನ್ನ ವೈಶ್ವಾನರಾಜ್ಞಿಯ ಎರಡು ಪಾದಗಳು ಭೂಮಿಗೆ ಆಶ್ರಯವಾಗಿದ್ದು ಭೂಮಿಯಲ್ಲಿ ನಿಂತಿವೆ, ಭೂಮಿಯನ್ನ ಹಿಡಿದಿವೆ. ಪೃಥಿವಿ ಭೂಮಿಗೆ ಪೃಥಿವಿ ಅಂತ ಹೆಸರು. ಪೃಥಿವಿಯಲ್ಲಿ ಇರುವಂತಹ ದೇವರ ಎರಡು ಪಾದಗಳಿಗೆ ವಿಸ್ತಾರವಾಗಿರೋದರಿಂದ ಪೃಥಿವಿ ಅಂತ ಹೆಸರು. ನಿಲ್ಲಿಸಿದ್ದರಿಂದ ಪ್ರತಿಷ್ಠಾ ಅಂತ ಹೆಸರು. ವೈಶ್ವಾನರಾಜ್ಞಿಯ ಎರಡು ಪಾದಗಳಿಗೆ ಪ್ರತಿಷ್ಠಾ ಅಂತ ಹೆಸರು. ಒಟ್ಟಾರೆ ಎಷ್ಟು ಅಂಗಗಳಾಯಿತು? 11 ಅಂಗಗಳಿರುವ ವೈಶ್ವಾನರಾಜ್ಞಿಯನ್ನು ಉದರದಲ್ಲಿ ಧ್ಯಾನ ಮಾಡಿ 5 ದಿಕ್ಕುಗಳಲ್ಲಿ 5 ದ್ವಾರಪಾಲಕರನ್ನ ಧ್ಯಾನ ಮಾಡಬೇಕು. ಅಪ್ಪ ಇಷ್ಟೆಲ್ಲ ಮಾಡಬೇಕಾ ಅಂತೀರಾ? ಸುಲಭ. ಇಲ್ಲೇ ತುಂಬ ಜನ ಇದ್ದಾರೆ, ದಿನಾಗ್ಲೂ ಮಾಡೋರಿದ್ದಾರೆ. ನಿಮಗೂ ಏನಿಲ್ಲ, ನೀವು ಅಂತವ್ರೆ, ನಿಮಗೂ ಒಳ್ಳೆ ಕೆಪಾಸಿಟಿ ಇದೆ. ಮಾಡಬೇಕು ಅನ್ನೋ ಸಂಕಲ್ಪ ಬೇಕಷ್ಟೆ. ದಿನಾಗೂ ಮಾಡಬಹುದು. ನಮ್ಮಲ್ಲಿ ಒಂದಿರುತ್ತಲ್ಲ, ಏನಾದರೂ ಹಿಡಿದುಕೊಳ್ಳಿ ಹಬ್ಬ ಅಷ್ಟು ಮಾಡಬೇಕಾ, ಹೋಗಿತ್ತು ಅಲ್ಲಿಗೆ, ಅದು ಅಲ್ಲಿಗೆ ನಿಂತ್ಕೊಂಡ್ಬಿಡು. ಆದ ಕಾರಣ ಇಷ್ಟೇನಾ ಅಂದುಕೊಂಡ್ಬಿಡಿ, ಸುಲಭವಾಗಿ ಆಗ್ಬಿಡು. ವೈಶ್ವಾನರಾಜ್ಞಿಯ 4 ದಿಕ್ಕುಗಳಲ್ಲಿ 4 ದ್ವಾರಗಳು, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ, 5 ದ್ವಾರಗಳು. ಅದರಲ್ಲಿ ಪೂರ್ವದ್ವಾರ, ಪೂರ್ವದ್ವಾರದಲ್ಲಿ ಇರುವವರು ಯಾರು ಅಂದರೆ 3 ರೂಪದ ಸೂರ್ಯ. ವಾಯು ಎಷ್ಟು ರೂಪಗಳು? ಪ್ರಾಣ, ಅಪಾನ, ಧ್ಯಾನ, ಉದಾನ, ಸಮ. 5 ಪ್ರಾಣ ರೂಪಗಳಿಂದ 5 ರೀತಿಯಾದ ದೇವತೆಗಳು ನಿಂತಿದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಪ್ರಾಣವಾಯುವಿಗೆ ಅಭಿಮಾನಿಯಾದ ಸೂರ್ಯ, ಚಕ್ಷುಸ್ಸಿಗೆ ಅಭಿಮಾನಿಯಾದ ಸೂರ್ಯ, ಎರಡನೇ ರೂಪ ಸೂರ್ಯನ ರೂಪ, ಕಣ್ಣಿನಲ್ಲಿ ಒಂದು ಸೂರ್ಯರೂಪ, ಪ್ರಾಣವಾಯು ಅಭಿಮಾನಿಯಾದ ಸೂರ್ಯರೂಪ, ನಂತರ ಮಂಡಲಾಭಿಮಾನಿ ಸೂರ್ಯರೂಪ. ಸೂರ್ಯ ಮಂಡಲ ಎಲ್ಲೆಲ್ಲಿದೆ? ಹೊರಗಿದೆ, ಹೃದಯದ ಒಳಗೂ ಇದೆ. ಮಕಸುಳಾದಿ ನೋಡಿದ್ದೀರಲ್ಲ, ಮಕಸುಳಾದಿಯಲ್ಲಿ ಹೃದಯ ಕಮಲ, ಅದರ ಮೇಲೆ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ, ಮೇಲೆ ದೇವರ ರಥ, ಇಷ್ಟಿದೆ. ಆದ್ದರಿಂದ ಅಲ್ಲಿರುವ ಸೂರ್ಯಮಂಡಲದಲ್ಲಿ ಸೂರ್ಯ ಇದ್ದಾರೆ. ಹಾಗಾದರೆ ಮಂಡಲಾಭಿಮಾನಿ ಸೂರ್ಯ, ಚಕ್ಷುರಾಭಿಮಾನಿ ಸೂರ್ಯ, ಪ್ರಾಣಾಭಿಮಾನಿ ಸೂರ್ಯ, ಈ ಮೂರು ರೂಪದ ಸೂರ್ಯ. ನಂತರ ದ್ಯುನಾಮಕಳಾದಂಥ ಭಾರತಿ, ನಂತರ ಮುಖ್ಯ ಪ್ರಾಣ, ನಂತರ ಚಿದಾನಂದ ಸ್ವರೂಪಿ ವೈಶ್ವಾನರಾಗಿ ನಿಂತಿರ್ತಾರೆ. ನಾವು ಪ್ರಾಣಾಯ ಸ್ವಾಹ ಅಂತ ಕೊಡುವ ಆಹುತಿಯಿಂದ ಇಷ್ಟು ಜನಕ್ಕೆ ತೃಪ್ತಿಯಾಗಿ 72,000 ನಾಡಿಯಲ್ಲಿರುವ ಸಕಲ ಭಗವತ್ ರೂಪಗಳು ತೃಪ್ತಿಯಾಗಿ ಅದರ ಮೂಲಕ ನಮ್ಮ ಶರೀರದಲ್ಲಿರುವ 14 ಲೋಕಗಳಲ್ಲಿರುವ, ಹೊರಗೆ 14 ಲೋಕದಲ್ಲಿರುವ ಎಲ್ಲ ದೇವರ ರೂಪಗಳು ತೃಪ್ತಿಯಾಗುತ್ತೆ. ಒಂದು ಆಹುತಿ ಕೊಟ್ಟರೆ ಎರಡನೇ ಆಹುತಿ ಅಪಾರಾಯ ಸ್ವಾಹ ಅಂತ ಕೊಡೋದು. ಎರಡನೇ ಆಹುತಿ ಎಲ್ಲಿ ಕೊಡೋದು ಅಂದರೆ ಪಶ್ಚಿಮ ದ್ವಾರದಲ್ಲಿರುವ ಪ್ರಾಣಾದ ಮೇಲೆ ಅಪಾನ, ಅಪಾನ ವಾಯು ಅಭಿಮಾನಿ ಯಾರು? ಅಗ್ನಿ. ಅಪಾನವಾಯುವಿಗೆ ಅಭಿಮಾನಿಯಾದ ಅಗ್ನಿ, ವಾಕ್ಕಿಗೆ ಅಭಿಮಾನಿಯಾದ ಅಗ್ನಿ, ಮಂಡಲಾಭಿಮಾನಿಯಾದ ಅಗ್ನಿ. ಮಂಡಲಾಭಿಮಾನಿ ಹೊರಗೂ ಇದ್ದಾರೆ, ಒಳಗೂ ಇದ್ದಾರೆ. ಆ ಪ್ರಕಾರ ಮೂರು ರೂಪದ ಅಗ್ನಿ ತೃಪ್ತಿ. ತದನಂತರ ಆಕಾಶಾಭಿಮಾನಿನಿ ಭಾರತಿ, ಅಲ್ಲಿ ಲಕ್ಷ್ಮೀದೇವಿಯಿಂದ ಅಭಿಮನ್ಯ ಧರಾದೇವಿ ಇದ್ದಾಳೆ. ಲಕ್ಷ್ಮೀದೇವಿಯ ಆವೇಶದಿಂದ ಕೂಡಿದ ಧರಾದೇವಿ, ನಂತರ ಆಕಾಶಾಭಿಮಾನಿನಿ ಭಾರತಿ, ತದನಂತರ ಮುಖ್ಯ ಪ್ರಾಣ, ತದನಂತರ ವೈಶ್ವಾನರಾಜ್ಞಿ, ನಂತರ ದಕ್ಷಿಣ ದಿಕ್ಕಿನಲ್ಲಿ ಲಕ್ಷ್ಮಿ ಅಭಿಮನ್ಯಮಾನ ಅಂತಿರುತ್ತೆ. ಅಲ್ಲಿ ಬರ್ಕೊಳ್ಳಿ, ಲಕ್ಷ್ಮಿ ಅಭಿಮನ್ಯಮಾನಳಾದ. ನಂತರ ದಕ್ಷಿಣ ದಿಕ್ಕಿನಲ್ಲಿ ವ್ಯಾನವಾಯುವಿಗೆ ಅಭಿಮಾನಿಯಾದ ಚಂದ್ರ, ಶ್ರೋತ್ರಾಭಿಮಾನಿಯಾದ ಚಂದ್ರರೂಪ, ಮಂಡಲಾಭಿಮಾನಿಯಾದ ಚಂದ್ರರೂಪ, ನಂತರ ದಿಂಗ್ನಾಮಕಳಾದ ಭಾರತೀದೇವಿ, ಅಲ್ಲಿ ಮುಖ್ಯ ಪ್ರಾಣ, ಅಲ್ಲಿ ಚಿದಾನಂದ ಸ್ವರೂಪಿಯಾದ ನಾರಾಯಣ ವೈಶ್ವಾನರಾಗಿ ಇರ್ತಾರೆ, ಅವರ ತೃಪ್ತಿ ಆಗುತ್ತೆ. ನಂತರ ಮೇಲಿನ ದ್ವಾರದಲ್ಲಿ ಉದಾನಾಯ ಸ್ವಾಹ ಅಂತ ಆಹುತಿ ಕೊಟ್ಟರೆ ಅಲ್ಲಿ ಆಕಾಶನಾಮಕಳಾದಂಥ ಭಾರತಿ, ಅಲ್ಲಿ ಮುಖ್ಯ ಪ್ರಾಣ, ಅಲ್ಲಿ ಮಹಾಲಕ್ಷ್ಮಿ, ಅಲ್ಲಿ ವೈಶ್ವಾನರಾಜ್ಞಿ, ಇಷ್ಟು ಜನ ತೃಪ್ತರಾಗ್ತಾರೆ. ನಂತರ ಸಮಾನಾಯ ಸ್ವಾಹ ಅಂತ ಕೊಡುವ ಆಹುತಿಯಿಂದ ಉತ್ತರ ದಿಕ್ಕಿನಲ್ಲಿರುವ ಸಮಾನವಾಯುವಿಗೆ ಅಭಿಮಾನಿಯಾದ ಇಂದ್ರ, ಪರ್ಜನ್ಯಾಭಿಮೇಘಾಭಿಮಾನಿಯಾದ ಇಂದ್ರ, ಮನೋಭಿಮಾನಿಯಾದ ಇಂದ್ರರೂಪ, ಮೂರು ಇಂದ್ರರೂಪಗಳು. ನಂತರ ವಿದ್ಯುನ್ನಾಮಕಳಾದ ಭಾರತೀದೇವಿಯ ರೂಪ, ಪ್ರಾಣದೇವರ ರೂಪ, ಮಹಾಲಕ್ಷ್ಮಿಯ ರೂಪ, ವೈಶ್ವಾನರಾಜ್ಞಿಯ ರೂಪ ತೃಪ್ತ ಆಗುತ್ತೆ ಸಮಾನಾಯ ಸ್ವಾಹ ಅಂತ ಕೊಟ್ಟ ಆಹುತಿಯಿಂದ. ಈ ರೀತಿಯಲ್ಲಿ 5 ಆಹುತಿಗಳನ್ನು ಕೊಟ್ಟರೆ 72,000 ನಾಡಿಗಳಲ್ಲಿರುವ ರೂಪಗಳು, ಸಪ್ತ ಧಾತುಗಳಲ್ಲಿರುವ ಭಗವದ್ ರೂಪಗಳು, 14 ಲೋಕದಲ್ಲಿರುವ ಭಗವದ್ ರೂಪಗಳು ಎಲ್ಲ ಪ್ರೀತಿಯಾಗಿ ಆ 5 ಆಹುತಿಯಿಂದ ಹದಿನಾಲ್ಕು ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಊಟ ಹಾಕಿದ ಫಲ ಬರುತ್ತೆ. ಅಷ್ಟೇ ಅಲ್ಲ, ಊಟ ಅದರಲ್ಲಿಲ್ವಾ? ಮೊದಲನೇದಲ್ಲಿ ಬರ ಅಲ್ಲಿ ಇದು ಇಲ್ಲದಿದ್ರೆ ಬರ್ಕೊಳ್ಳಿ. ಪ್ರಾಣಾಭಿಮಾನಿ ಸೂರ್ಯ, ಚಕ್ಷುರಭಿಮಾನಿ ಸೂರ್ಯ, ಮಂಡಲಾಭಿಮಾನಿ ಸೂರ್ಯ, ಮೂರೇ.
ಇನ್ಯಾವುದು?
ಇಂದ್ರ ಸಮಾನ ವಾಯುಗಳ ಅಭಿಮಾನಿಯಾದ ಇಂದ್ರ ರೂಪ, ಪರ್ಜನ್ಯಾಭಿಮಾನಿಯಾದ ಇಂದ್ರ ರೂಪ ಎಲ್ಲ ಇದೆ ಅಲ್ಲಿ, ಅಲ್ಲಿ ಎಲ್ಲ ಇದೆ. ಸರಿ, ಇಷ್ಟು ಆಹುತಿಗಳನ್ನು ಕೊಟ್ಟರೆ ವೈಶ್ವಾನರಾಜ್ಞಿಯಲ್ಲಿ ಹೋಮ ಮಾಡಿದ ಫಲ. ಇಂಥ ಆಹುತಿ ಕೊಟ್ಟ ಅನ್ನದ ಶೇಷ ಉಂಡರೆ ಹೆಂಡತಿಗೆ ವೈಶ್ವಾನರಾಜ್ಞಿಯಲ್ಲಿ ಹೋಮ ಮಾಡಿದ ಫಲ. ಅಥವಾ ನಾವು ಉಂಡು ಚಂಡಾಲನಿಗೆ ಕೊಟ್ಟರೂ ಕೂಡ ಉಚ್ಚಿಷ್ಟವನ್ನು ಅಲ್ಲೂ ವೈಶ್ವಾನರಲ್ಲಿ ಹೋಮ ಮಾಡಿದ ಫಲ ಬರುತ್ತೆ. ಅಷ್ಟೇ ಅಲ್ಲ, ಇದರ ವಿಶೇಷ ಫಲವನ್ನು ಹೇಳುತ್ತಾರೆ. ಏವಂ ಅಜಾನತ ಆಹುತಿದಾನೇಪಿ, ಇದು ಗೊತ್ತಿಲ್ಲದೆ ಆಹುತಿ ಕೊಟ್ಟರೆ ಭಸ್ಮನಿ ಹೋಮವತ್ ನಿರರ್ಥಕಂ ಭವತಿ, ಬೂದಿಯಲ್ಲಿ ಹೋಮ ಮಾಡಿದಂತೆ ವ್ಯರ್ಥ ಆಗಿಬಿಡುತ್ತೆ. ಆದ್ದರಿಂದ ಅವಶ್ಯವಾಗಿ ಪ್ರತಿದಿನ ವೈಶ್ವಾನರನನ್ನು ಉದರದಲ್ಲಿ ಅನುಸಂಧಾನ ಮಾಡಿಯೇ ಊಟ ಮಾಡಬೇಕು. ಯಾರು? ಗಂಡಸರು, ಹೆಂಗಸರು ಕೂಡ ಚಿಂತನೆ ಮಾಡಬೇಕು. ನಿಮಗೆ ಆಹುತಿ ಕೊಡೋದಿಲ್ಲ ಅಷ್ಟೆ, ಸ್ವಾಮಿ ನಾನು ಊಟ ಮಾಡ್ತಾ ಇದ್ದೇನೆ, ನಿನ್ನ ಪ್ರೀತಿ ಆಗಲಿ. ನೀವು ಹೇಳಿದಂತೆ ಎಲ್ಲೋ ಮಠದಲ್ಲೇ ಕೂತಿದ್ದೀರಾ, ಅವರೆಲ್ಲೋ ಇದ್ದಾರೆ, ನೀವು ಹೇಗೆ ಅರ್ಪಣೆ ಮಾಡಬೇಕು? ಸ್ವಾಮಿ ಈ ಅನ್ನವನ್ನು ದೇವತೆಗಳು ಆಹುತಿ ಕೊಡುತ್ತಾ ಇದ್ದಾರೆ, ಅವರ ಮೂಲಕ ಐದು ಆಹುತಿ ನಿನಗೆ ಅರ್ಪಿತವಾಗಲಿ, ಊಟ ಅಂತೂ ಮಾಡಿಸ್ತಾ ಇದ್ದೀಯ, ಇದು ಯಜ್ಞವಾಗಲಿ ಹರಿಯೇ ಅಂತ ಚಿಂತನೆ ಮಾಡಿ, ಒಳಗಿರುವ ವೈಶ್ವಾನರಾಜ್ಞಿ ಚಿಂತನೆ ಮಾಡಿ ಊಟ ಮಾಡುವ ಅಧಿಕಾರ ನಿಮಗಿದೆ, ಅಷ್ಟು ಮಾಡಬಹುದು ಎಂಬಲ್ಲಿಗೆ ಇತಿ ಭೋಜನ ಪ್ರಕರಣ. ಭೋಜನ ಪ್ರಕರಣವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ನಂತರ ಬರುವ ಪ್ರಕರಣ ಯಾವುದು? ಏನು ಪ್ರಕರಣ? ಸರಿಯಾಗಿ ಹೇಳಿ, ಒಟ್ಟಿಗೆ ಓದಿದ್ರೆ ಪಾಪಾಲೇಪ, ಅದು ದೀರ್ಘ ಹೋಗಿ ಪಾಪಾಲೇಪ ಪ್ರಕರಣ ಅಂತ ಆಗ್ಬಿಡುತ್ತೆ. ಯದ್ಯಪಿ ಹೊರಟದ್ದು ಪಾಪ ಅಂಟಿಲ್ಲದೆ ಹೋಗ್ಲಿಕ್ಕೆ, ನಾವು ಮಾಡಿದ್ದು ಪಾಪ ಲೇಪ, ಅದಕ್ಕೆ ದೀರ್ಘ ಒಂದ ಪಾಪ ಅಲೇಪ ಅಥವಾ ಪಾಪಾಲೇಪ ಪ್ರಕರಣ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ನಮ್ಮ ಕಣ್ಣಲ್ಲಿ ವಿಶ್ವನಾಮಕ ಭಗವಂತ ನಿಂತಿದ್ದಾನೆ. ವಿಶ್ವನಾಮಕ ಭಗವಂತ ನಮ್ಮ ಬಲಗಣ್ಣಿನಲ್ಲಿ ಎಡಗಣ್ಣಿನಲ್ಲೂ ಇದ್ದುಕೊಂಡು ಎಚ್ಚರ ಕಾಲದಲ್ಲಿ ನಮ್ಮನ್ನು ಚೆನ್ನಾಗಿ ಪ್ರವರ್ತನೆ ಮಾಡಿಸ್ತಾ ಇದ್ದಾನೆ. ಆ ಕಣ್ಣಲ್ಲಿ ನಿಂತ ವಿಶ್ವನಾಮಕ ಭಗವಂತನ ಚಿಂತನೆಯೇ ಪಾಪ ಅಲೇಪ ಪ್ರಕರಣದ ತಾತ್ಪರ್ಯ. ಯಾರಾದರೆ ತಮ್ಮ ಕಣ್ಣಿನಲ್ಲಿ ನಿಂತ ವಿಶ್ವನಾಮಕ ಭಗವಂತನನ್ನು ಚೆನ್ನಾಗಿ ಈ ಗುಣಗಳಿಂದ ಚಿಂತನೆ ಮಾಡ್ತಾ ಬರ್ತಾರೋ ಅಂಥವರಿಗೆ ಜೀವನದ ಕೊನೆಯಲ್ಲಿ ಅವರಿಗೆ ಕರ್ಮ ಅಂದರೆ 12 ದಿವಸದ ಕರ್ಮ ಆಗದಿದ್ದರು, ಹೆಣ ಸುಡದಿದ್ದರು, ಕರ್ಮ ಆಗದಿದ್ದರು, ಕರ್ಮ ಸರಿಯಾಗಿ ಆಗದಿದ್ದರು ಯಾವ ಚಿಂತೆ ಇಲ್ಲ, ಅವರಿಗೆ ಸದ್ಗತಿ ಆಗೇ ಆಗುತ್ತೆ. ಇದು ಮಾಡಬೇಕಾ ಇಲ್ವಾ? ಯಾಕಂದ್ರೆ ನಾವು ಹೋದಾಗ ನಾವು ಮಾಡ್ಕೊಳ್ಳಿಕ್ಕಿರಲ್ಲ, ನಮ್ಮ ಹೊರ ಹಾಕಿರ್ತಾರೆ ಮಾಡೋರು. ಅವ್ರಿಗೇನು ಅನುಸಂಧಾನ ಇರುತ್ತೋ ಏನೋ ಗೊತ್ತಿಲ್ಲ, ಅವರ ಅವಸರದಲ್ಲಿ ಅವರು ಇರ್ತಾರೆ, ಮುಗಿದ್ರೆ ಸಾಕು ಅಂತಿರ್ತಾರೆ. ಹೌದಾ? ಹೌದಲ್ರಿ ಕಷ್ಟ.
ಊಟಕ್ಕೆ ಲೇಟ್ ಆಯ್ತು,
ಊಟಕ್ಕೆ ಲೇಟ್ ಆಯ್ತು ಅಂತ ಒಂದು, ಮುಗಿದ್ರೆ ಸಾಕು ಅಂದ್ರೆ ಒಂದು, ಅಪ್ಪ ಎಷ್ಟು ಕಾಲ ಮಾಡ್ಬೇಕದನ್ನ ಅಂತ ಒಂದು, ಏನು ಅವರವರ ಬಾಧೆ ಅವ್ರಿಗಿರುತ್ತೆ, ಅದರಲ್ಲೇ ಮುಗಿಸಿಬಿಡ್ತಾರೆ. ಆದ ಕಾರಣ ಅದು ಯಾರೇ ಇರಲಿ ಏನೇ ಮಾಡಲಿ ಸರಿಯಾಗಿ ಮಾಡಿದ್ರೆ ಉದ್ಧಾರ ಆಗ್ತಾರೆ, ಮಾಡಿಲ್ಲ ನಮಗೆ ಚಿಂತೆ ಇಲ್ಲ, ನಮಗೆ ಈ ಸ್ವಾಮಿ ನಮ್ಮನ್ನು ಕಾಪಾಡುತ್ತಾನೆ. ಆ ನಂಬಿಕೆಯಿಂದ ಜೀವನ ಇಡೀ ಚಿಂತನೆ ಮಾಡಿ, ದಿನಕ್ಕೆ ಒಮ್ಮೆ ಆದರೂ ಚಿಂತನೆ ಮಾಡಿ. ಹೌದಾ? ಕೆಟ್ಟ ತೋಟ ಮಾಡ್ತೀರಾ? ಕೆಟ್ಟ ಸಲ ಮಾಡ್ತೀರಾ? ಊಟ ಎಷ್ಟು ಸಲ ಮಾಡ್ತೀರಾ? ಎರಡೇನಾ? ಸರಿ, ಎರಡು ಅಂತ ಹೇಳೋಣ. ಎರಡೇನಾ? ಸರಿ, ಹಾ ಹೌದು. ಅದು ಊಟದ ಪ್ರತ್ಯಾಮ್ನಾಯ ಫಲಹಾರ. ಫಲಹಾರ ಅಂದ್ರೆ ಎಷ್ಟು ಮಾಡ್ಬೇಕು ಅಂತ? ಊಟಕ್ಕೆ ಸಮಾನವಾಗಿ ಮಾಡಬೇಕು. ಊಟ ಎಷ್ಟು ಮಾಡುತ್ತೇವೋ ಅದಕ್ಕೆ ಸರಿಯಾಗಿ ಫಲಹಾರ ಮಾಡಿದರೆ ಅದನ್ನು ಫಲಹಾರ ಅಂತ ಕರೀತಾರೆ. ಅಲ್ಲಂತೆ, ಫಲಹಾರ ಅಂದರೆ ಎರಡು ಅರ್ಥ ಇದೆ. ಫ ಪಲ್ಲು ಕೊಟ್ಟರೆ ಫಲ ಆಹಾರ, ಅದೊಂದು ಆಹಾರ. ಫಲಾಹಾರ ಅಂತ ಬರೇ ಪ, ಅದಕ್ಕೆ ಎರಡು ಅರ್ಥ. ಫಲ ಅಂದರೆ ಒಂದು ತೂಕ, ತೂಕಕ್ಕೆ ಹೆಸರು ಫಲ ಅಂತ. ಇನ್ನೊಂದು ಹೆಸರು ಮಾಂಸ ಅಂತಲೂ ಅರ್ಥ. ಏನು ಆಹಾರ ಮಾಡಿ ಬಂದೀರಾ ಅಂದರೆ ಫಲಾಹಾರ ಮಾಡಿದ್ದೀವಿ ಅಂದರೆ ಒಳ್ಳೆ ಮಾಂಸ ಊಟ ಮಾಡಿ ಬಂದೀವಿ ಅಂತ ಅರ್ಥ ಆಗುತ್ತೆ. ಆ ಅರ್ಥ ಅಲ್ಲ. ಫಲಾಹಾರ ಅಂದರೆ ಏನರ್ಥ ಅಂದರೆ ಊಟ ಮಾಡಿದ್ದು, ಬೆಳಿಗ್ಗೆ ಎಷ್ಟು ಊಟ ಮಾಡುತ್ತೇವೋ ಅಂದರೆ ಎಷ್ಟು ಮಾಡಬೇಕು, ನಾವು ಮಾಡಿದ್ದಷ್ಟಕ್ಕಲ್ಲ ಎಷ್ಟು ಮಾಡಬೇಕು ಅಂತ ನಿಯಮ ಇದೆಯೋ ಅದರಲ್ಲಿ ಕಾಲು ಭಾಗ ಇರಬೇಕು ಫಲಹಾರಕ್ಕೆ. ಸರಿ, ಒಟ್ಟಾರೆ ಎರಡೊತ್ತಂತೂ ಮಾಡ್ತೀರಲ್ವಾ? ಎರಡೊತ್ತು ಚಿಂತನೆ ಮಾಡಿದನ್ನ ಎಷ್ಟೊತ್ತು? 5 ನಿಮಿಷ ಮಾಡಿಬಿಟ್ರೆ ಆಯಿತು. ಕೊನೆಗೆ ಈ ಕರ್ಮ ಆ ಸ್ವಾಮಿ ನೋಡಿಕೊಳ್ತಾನೆ, ಪ್ರಶಾಂತವಾಗಿ ಅವನು ಚಿಂತನೆ ಮಾಡಬಹುದು. ಹಾಗಾದರೆ ಈ ಉಪಾಸನೆಗೆ ಏನೇನು ಫಲ ಹೇಳ್ತಾ ಬರುತ್ತಾರೆ? ಎಲ್ಲ ಪಾಪಗಳಿಂದ ಮುಕ್ತರಾಗ್ತೇವೆ. ಯಾಕೆ ಅಂದರೆ ಇಲ್ಲಿ ದೇವರ ರೂಪ, ಆತನ ಗುಣಚಿಂತನೆ ಹೇಗಿದೆ ಅಂದರೆ ಯಾವ ಅಂಟೂ ಇಲ್ಲದವ, ಪಾಪದ ಅಂಟಿಲ್ಲದವ ಅಂತ ದೇವರನ್ನು ಚಿಂತನೆ ಮಾಡಿದ್ರಿಂದ ನಮ್ಮನ್ನು ಪಾಪಗಳು ಬಿಟ್ಟು 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 ಹೋಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ಸರ್ವ ಮಂಗಲ ಪ್ರಾಪ್ತಿ, ಎಲ್ಲ ರೀತಿಯಾದ ಮಂಗಳಗಳು ನಮಗೆ ಬರುತ್ತೆ. ಬಹುಸೇವಕ ಸಂಪತ್ತಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವಕ ಸಂಪತ್ತಿ ಬರುತ್ತೆ. ಅಷ್ಟೇ ಅಲ್ಲ, ದೇವರನ್ನು ನಾನಾ ರೀತಿಯಾಗಿ ಚಿಂತನೆ ಮಾಡುವ ಬುದ್ಧಿ ಪ್ರಾಪ್ತಿ ಆಗುತ್ತೆ. ಇದು ಈ ಒಂದು ವಿಶೇಷದ ಫಲ. ಇಲ್ಲಿ ವಿಶ್ವ ನಮ್ಮ ಬಲಗಣ್ಣಿನಲ್ಲಿ ಇರ್ತಾನೆ, ಎಡಗಣ್ಣಿನಲ್ಲೂ ಅಂಥದ್ದೇ ರೂಪದಿಂದ ಇರ್ತಾನೆ. ಆ ವಿಶ್ವನಾಮಕ ಭಗವಂತನ ರೂಪ ಎಂಥದ್ದು, ಗುಣಗಳೇನು, ಕ್ರಿಯ, ಈ ಮೂರನ್ನು ಚಿಂತನೆ ಮಾಡಬೇಕು ನೋಡಿ. ಒಟ್ಟಾರೆ ನೀವು ಷೋಡಶಿ ಆಗಲಿ, ಚತುರ್ದಶಿ ಆಗಲಿ, ಅಥವಾ ಹರಿಕಥಾಮೃತಸಾರ ಆಗಲಿ, ಯಾವುದೇ ಆಗಲಿ, ದೇವರ ರೂಪದ ಕುರಿತು ಚಿಂತನೆ ಮಾಡಲಿಕ್ಕೆ ಹೋದ್ರೆ ಬರೀ ರೂಪ ಮಾತ್ರ ಅಲ್ಲ, ಬರೇ ಹೆಸರಲ್ಲ, ರೂಪ ಬರಬೇಕು, ಅವನ ಗುಣ ನೆನಪಾಗಬೇಕು, ಅವನ ಕ್ರಿಯಾ ನೆನಪಾಗಬೇಕು. ಅವನಿಗಂಬೋದೇನು? ಇಷ್ಟೆಲ್ಲ ಯಾರೀ ಮಾಡ್ತಾರೆ, ಏನೋ ರಾಮ ರಾಮ ಅಂತ ಮಾಡಬಹುದು. ಗುಣ, ರೂಪ, ಕ್ರಿಯಾ ಇವೆಲ್ಲ ಬಹಳ ಕಷ್ಟದ್ದು, ಅದೆಲ್ಲ ದೊಡ್ಡವರು ಮಾಡೋದು, ನಾವಲ್ಲ. ಒಂದು ಸಲ ನೋಡಿ, ಈ ಗುಣ ರೂಪ ಕ್ರಿಯೆಗಳ ಚಿಂತನೆ ನೀವು ನಿತ್ಯ ಮಾಡೋದೇ, ನಿತ್ಯ ಮಾಡ್ತೀರಿ, ಅದರ ಹೆಸರು ಗೊತ್ತಿಲ್ಲ ಅಷ್ಟೆ, ಗುಣರೂಪ ಕ್ರಿಯಾ ಅಂತ. ಒಳ್ಳೆ ಅಡಿಗೆ ಮಾಡಿದಾಗ ಅವರವರಿಗೆ ಅವರವರ ತಾಯಿ ನೆನಪಾಗ್ತಾರ? ಆಗ್ತಾರಲ್ವ? ಆ ಅಡಿಗೆ ನಾವು ಎಷ್ಟೇ ರುಚಿಯಾಗಿ ಮಾಡಿರಲಿ, ನಮ್ಮಮ್ಮ ಮಾಡಿದ ರುಚಿ ನಮಗೆ ಬರಲ್ಲ, ಅವರವರ ಅಮ್ಮ ಮಾಡಿದ ರುಚಿ ಅವರವರಿಗೆ ಬರಲ್ಲ, ಎಲ್ಲರೂ ನೆನೆಸ್ತಾರೆ. ಹೌದಾ? ಆ ನೆನೆಸೋ ಕಾಲಕ್ಕೆ ಬರೀ ಅಮ್ಮ ಅಮ್ಮ ಅಂತ ಶಬ್ದ ಬರುತ್ತಾ? ರೂಪದ ನೆನಪು ಬರುತ್ತಾ ಅಮ್ಮ ಅಂದಾಗ? ಆದ ಮೇಲೆ ಒಳ್ಳೆ ಗುಣದ ನೆನಪು ಬರುತ್ತಾ? ಏನು ಗುಣ? ಒಳ್ಳೆ ಅಡಿಗೆ ಮಾಡಿ ಬಿಸಾಡಿ ಹೋಗಲ್ಲ, ಅಭಿಮಾನದಿಂದ ಬಡಿಸಿದ್ದು, ಒಳ್ಳೆ ಗುಣದ ನೆನಪಾಗುತ್ತಾ, ಅಡಿಗೆ ಮಾಡಿದ್ದು ಚೆನ್ನಾಗಿ ಮಾಡುತ್ತಾ ಇದ್ದು ಕ್ರಿಯ ರೂಪ ಕ್ರಿಯ ಗುಣ ಮೂರು ನೆನೆಸಿದಾಗಲೇ ಅಲ್ಲ ನಿಮ್ಮ ಕಣ್ಣಲ್ಲಿ ನೀರು ಬರೋದು. ಬರೀ ಅಮ್ಮ ಅಮ್ಮ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತಾ? ಅಷ್ಟೆಲ್ಲ ನೆನೆಸಿ ನಮ್ಮಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದು, ಹೀಗೆ ಮಾಡ್ತಾ ಇದ್ದು, ಹಾಕಿ ಮಾಡ್ತಾ ಇದ್ದು, ಎಷ್ಟು ಬಡಿಸ್ತಾ ಇದ್ದು, ಈ ಗುಣ ರೂಪ ಕ್ರಿಯೆಗಳು ಹೇಳಿಕೊಂಡು ಒಬ್ಬರಿಗೊಬ್ಬರು ಹೇಳಿಕೊಂಡು ಕಣ್ಣ ನೀರು ಹಾಕ್ತೀರ. ದೇವರ ಹತ್ರ ಬಂದಾಗ ಮಾತ್ರ ಮೆಕ್ಯಾನಿಕಲ್ ರಾಮ್ ರಾಮ್ ರಾಮ್. ದೇವರ ರೂಪ ನೆನಪಾಗಬೇಕು, ದೇವರ ಗುಣ ನೆನಪಾಗಬೇಕು, ದೇವರ ಕ್ರಿಯೆ ನೆನಪಾಗಬೇಕು. ಅವ ನೀವು ಮಾಡೋ ಪ್ರಶ್ನೆ ಏನು, ನಮ್ಮಮ್ಮ ಕಾಣಿಸ್ತಾ ಇದ್ಲು ಎಲ್ಲ ಕಾಣಿಸ್ತಾ ಇತ್ತು, ಈ ದೇವರು ಕಾಣಿಸಲ್ಲ, ಹೇಗೆ ಮಾಡೋದು? ಅದಕ್ಕೆ ಹೇಳ್ತಾರೆ ಕಾಣಿಸಿದವರು. ದೇವರು ಯಾರಿಗೆ ಕಾಣಿಸಿದ್ರು ಅವ್ರು ಹೇಳಿದ್ದಾರೆ, ದೇವರೇ ಹೇಳಿದ್ದಾರೆ ನಾನು ಹೀಗಿದ್ದೇನೆ, ನನ್ನ ಗುಣಗಳು ಹೀಗಿವೆ, ನನ್ನ ಕ್ರಿಯೆ ಹೀಗಿವೆ. ಅದನ್ನು ನೆನೆಯಿರಿ. ನೆನೆದ್ರೆ ಏನಾಗುತ್ತೆ? ಅಭಿಮಾನ ಹುಟ್ಟುತ್ತೆ ದೇವರಲ್ಲಿ. ನಾವು ನಮ್ಮ ತಾಯಿಗತ್ತಂತೆ ದೇವರಿಗಾಗಿ ಕಣ್ಣಲ್ಲಿ ನೀರು ಬರುತ್ತೆ, ವಿಶೇಷವಾದ ಅಭಿಮಾನ ಹುಟ್ಟುತ್ತೆ. ಹಾಗಾದರೆ ಆ ಭಗವಂತನ ಚಿಂತನೆ ಏನೇನು, ಆತನ ರೂಪದ ಪರಿಚಯ ಮಾಡಿಕೊಳ್ಳೋಣ. ಹೇಗಿರ್ತಾನಾತ? ಹತ್ತೊಂಬತ್ತು ಮೊಗದವ. ಮೊದಲು ರೂಪ ಬಂದರೆ ನಂತರ ಗುಣ ನಂತರ ಕ್ರಿಯ. ರೂಪ ಹತ್ತೊಂಬತ್ತು ಮುಖ, ಮಧ್ಯಮುಖ ಗಜಮುಖಾಕಾರ, ಸುತ್ತು ಆಚೆ ಒಂಬತ್ತು ಈಚೆ ಒಂಬತ್ತು, ನರರ ಮುಖದಂತಿರುವ ಮುಖಗಳು, ನರಮುಖಾಕಾರಾಣಿ ಒಂಬತ್ತು ಒಂಬತ್ತು ಮುಖಗಳು. ಇನ್ನು ಆತನ ಕೈಗಳೆಷ್ಟು? ನಾಲ್ಕು. ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿದ್ದಾನೆ. ಎರಡು ಪಾದಗಳು. ಅದ್ಯಾಕೆ ರೀ ಪಾದ ಎಷ್ಟಿದ್ರೇನು ಅಂದರೆ ಆಗಲ್ಲ, ಒಂದೊಂದು ಕಡೆ ಎರಡೇ ಪಾದ. ಮೂಲೇಶನಿಗೆಷ್ಟು ಪಾದ? ನಮ್ಮ ಹೃದಯದಲ್ಲಿರುವ ಮೂಲೇಶನಿಗೆಷ್ಟು ಪಾದ? ಎರಡ ನಾಲ್ಕ ಆರ ಎಂಟ. ಯಾಕೆ ಡೌಟ್ ಎಲ್ಲ ಸೈಲೆಂಟ್? ಎರಡೇ ಪಾದ. ಕೈಗಳು ಮಾತ್ರ ಎಂಟು. ಅಷ್ಟಭುಜ ನಾರಾಯಣ ರೂಪ. ಪ್ರಾದೇಶ ನಾಲ್ಕು ಭುಜ ನಾರಾಯಣ ರೂಪ. ಅಗ್ರೇಶ ಜೀವಾಕಾರ ಮೂರ್ತಿ. ಈ ಥರ ಇರುತ್ತೆ. ಇನ್ನ ಪುರುಷನಾಮಕ ಭಗವಂತ ತಲೆ ಮೇಲಿದ್ದಾನಲ್ಲ, ಪುರುಷನಾಮಕ ಭಗವಂತ ಸಾವಿರ ತಲೆ, ಅನಂತ ತಲೆ, ಅನಂತ ಪಾದ, ಅನಂತ ಕೈಗಳು. ಅದಕ್ಕೆ ವಿಶ್ವರೂಪಿ ಹೇಗಿರ್ತಾನೋ ಅಂದರೆ ಇಲ್ಲ, ಎರಡೇ ಕಾಲು, ನಾಲ್ಕೇ ಕೈ, ಒಂದು ಸೊಂಡಿಲು, ಒಟ್ಟಾರೆ ಎಷ್ಟಾಯಿತು? ಏಳು ಅಂಗಗಳು. ಒಂದು ಸೊಂಡಿಲು, ನಾಲ್ಕು ಕೈ ಸೇರಿದ್ರೆ ಐದು, ಎರಡು ಪಾದ, ಒಟ್ಟಾರೆ ಏಳು. ಸಪ್ತಾಂಗ ಏಕ ಊನ ವಿಂಶತಿ ಮುಖವಾನ್. ಏಕ ಅಂದ್ರೆ ವಿಂಶತಿ ಅಂದ್ರೆ ಇಪ್ಪತ್ತು, ಊನ ಅಂದ್ರೆ ಕಡಿಮೆ. ಏಕ ಒಂದು, ಊನ ಕಡಿಮೆ, ವಿಂಶತಿ ಇಪ್ಪತ್ತು, ಒಂದು ಕಡಿಮೆ ಇಪ್ಪತ್ತು, ಎಷ್ಟು? ಹತ್ತೊಂಬತ್ತು. ಹತ್ತೊಂಬತ್ತು ಮುಖ ವಿಶ್ವನಾಮಕ ಭಗವಂತ ನಿಂತಿದ್ದಾನೆ. ಆತ ಹೇಗಿದ್ದಾನೆ ಅಂದರೆ ಶಬಲವರ್ಣ. ಶಬಲವರ್ಣ ಅಂದರೆ ನಾನಾ ಬಣ್ಣಗಳಲ್ಲೂ ಇದ್ದಾನೆ, ಅಥವಾ ಜ್ಞಾನ ಬಲ ಆನಂದವೇ ಆತನ ಬಣ್ಣವಾಗಿದೆ. ಆತನಿಗೆ ಬಣ್ಣ ಅಂತ ಹೇಳಿದರೆ ಅವನೇ ಅವನ ಬಣ್ಣ. ಅಪ್ರಾಕೃತ ಬಣ್ಣದಿಂದ ಕೂಡಿದವನಾಗಿದ್ದಾನೆ ಭಗವಂತ. ಎಡಗಣ್ಣು ಬಲಗಣ್ಣಿನಲ್ಲಿರುವ ವಿಶ್ವನಿಗೆ ಹೆಸರು ಭಾಮನಿ. ಭಾಮನಿ
ಭಾಮನಿ.
ಎಡಗಣ್ಣಿನಲ್ಲಿರುವ ದೇವರಿಗೆ ಹೆಸರು ವಾಮನಿ. ಅದು ಎರಡು ಹೆಸರು ಬರುತ್ತೆ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುತ್ತಾರೆ ವಾಮನ 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 ವಂದೇ ಅಂತ. ಹಾಗಾದರೆ ಇಲ್ಲಿರತಕ್ಕಂಥ ವಾಮನ ಹೌದು, ವಾಮನಿ ಹೌದು. ಇಲ್ಲಿ ಅಂದರೆ ಬಲಗಣ್ಣಿನಲ್ಲಿರುವವ ಭಾಮನಿ ಅಥವಾ ಭಾಮನ, ಎಡಗಣ್ಣಿನಲ್ಲಿರುವವ ವಾಮನಿ ಅಥವಾ ವಾಮನ. ನಾನು ಅಲ್ಲಿ ಕೊಟ್ಟ ಕ್ರಮಕ್ಕೆ ಹಿಂದೆಂದು ಬರ್ತಾ ಇದ್ದೇನೆ. ಮೊದಲು ಗುಣಗಳು ಹೇಳಲಿಲ್ಲ, ರೂಪ ಪರಿಚಯ ಮಾಡಿಕೊಟ್ಟೆ ನಿಮಗೆ. ರೂಪ ಪರಿಚಯ ಆದ ಮೇಲೆ ಆಯುಧಗಳ ಪರಿಚಯ ಆಯಿತು, ಹೌದಾ? ಅವನ ಹೆಸರಿನ ಪರಿಚಯ, ವಾಮನಿ ವಾಮನಿ ಅಂತ ಹೆಸರು. ಆತನಿಗೆ ವಾಮನಿ ಅಂತ ಯಾಕೆ ಹೆಸರು? ಎಡಗಣ್ಣಿನಲ್ಲಿರುವ ಭಗವಂತನಿಗೆ ವಾಮನಿ ಅಂತ ಹೆಸರು. ಯಾಕೆ ಅಂದರೆ ವಾಮ ಅಂದರೆ ಸೌಂದರ್ಯ. ಸೌಂದರ್ಯವೇ ಪ್ರಧಾನವಾಗಿರುವಂಥವರನ್ನ ಪ್ರೇರಣೆ ಮಾಡುವವ. ಸೌಂದರ್ಯವೇ ಪ್ರಧಾನವಾಗಿರುವವರು ಯಾರು? ಸ್ತ್ರೀಯರು. ಸ್ತ್ರೀಯರಿಗೆ ಪ್ರೇರಣೆ ಮಾಡುವವ ವಾಮನಿ. ಎಲ್ಲಿದ್ದಾನೆ? ಎಡಗಣ್ಣಿನಲ್ಲಿದ್ದಾನೆ. ವಾಮ ಅಂದರೆ ಪೌರುಷ. ಪೌರುಷವೇ ಪ್ರಧಾನವಾಗಿರುವಂಥವರು ಯಾರು? ಪುರುಷರು. ಆ ಪುರುಷರ ಗುಂಪನ್ನ ಪ್ರೇರಣೆ ಮಾಡುವವ ವಾಮನಿ ಬಲಗಣ್ಣಿನಲ್ಲಿದ್ದಾನೆ. ಡೌಟ್ ಬರುತ್ತಾ ಇಲ್ವಾ? ಹೆಂಗಸರಿಗೆ ಪ್ರೇರಕ ಹೆಂಗಸರಲ್ಲಿರಲಿ, ಗಂಡಸರಿಗೆ ಪ್ರೇರಕ ಗಂಡಸರಲ್ಲಿರಲಿ, ಇಬ್ಬರಲ್ಲೂ ಎರಡು ರೂಪಗಳು ಹೇಗಿರುತ್ತೀರಿ? ನಿಮ್ಮಲ್ಲಿ ಪ್ರೇರಕ ನಿಮ್ಮಲ್ಲಿರಬೇಕು, ವಾಮನಿ ಮಾತ್ರ ನಿಮ್ಮಲ್ಲಿರಬೇಕು, ನಮ್ಮಲ್ಲಿ ಭಾವನೆ ಇರಬೇಕು. ಇಬ್ಬರಲ್ಲಿ ಎರಡು ಅಕ್ಕ ವೇಸ್ಟ್ ಅಲ್ವಾ? ಉತ್ತರ ಹಾಗಲ್ಲ. ಅಲ್ಲಿ ಉತ್ತರ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೌಂದರ್ಯವೇ ಪ್ರಧಾನವಾಗಿರುವಂಥ ಸ್ತ್ರೀಯರ ಗುಂಪಿಗೆ ಪ್ರೇರಕ ವಾಮನಿ. ಪೌರುಷವೇ ಪ್ರಧಾನವಾಗಿರತಕ್ಕಂಥ ಪುರುಷರ ಗುಂಪಿಗೆ ಪ್ರೇರಕ ವಾಮನಿ. ಆ ಪ್ರಧಾನವಾಗಿರೋದು ಅಂದರೆ ಏನು ಅಂತ ಪ್ರಶ್ನೆ. ಯಾವ ಹೆಂಗಸರಿಗೆ, ಯಾವ ಹೆಂಗಸರಿಗೆ ಸೌಂದರ್ಯ ಪ್ರಧಾನವೋ? ಸೌಂದರ್ಯ ಪ್ರಧಾನ ಅಂದರೆ ಏನು? ಅಲ್ಲ, ಸೌಂದರ್ಯ ಪ್ರಧಾನ ಅಂದರೆ ಏನು? ಈಗ ಒಬ್ಬ ಹೆಂಗಸಿದ್ದಾರೆ, ಆಕೆಯಲ್ಲಿ ಒಳ್ಳೆತನ ಎಲ್ಲ ಗುಣಗಳೆಲ್ಲ ಇವೆ, ಸೌಂದರ್ಯ ಇದೆ. ಇನ್ನೊಬ್ಬ ಆಕೆ ಬಂದು, ಆಕೆಯಲ್ಲೂ ಗುಣಗಳಿವೆ, ಸೌಂದರ್ಯ ಇದೆ. ಆದರೆ ಮೊದಲು ಬಂದ ಆಕೆಕ್ಕಿಂತ ಹಿಂದಿನ ಆಕೆ, ನಂತರ ಬಂದ ಆಕೆ ಸ್ವಲ್ಪ ಸುಂದರ ಸೌಂದರ್ಯ ಜಾಸ್ತಿ ಜಾಸ್ತಿ. ಆಗ ಮಿಕ್ಕ ಗುಣಗಳೆಲ್ಲ ಈಕೆಯಲ್ಲಿ ಆಕೆಕ್ಕಿಂತ ಎಷ್ಟಿರುತ್ತೆ ಅಂತ ಪ್ರಶ್ನೆ ಮಾಡಿದರೆ, ಯಾರಲ್ಲಿ ಸೌಂದರ್ಯ ಜಾಸ್ತಿ ಇರುತ್ತೋ ಅವರಲ್ಲಿ ಮಿಕ್ಕ ಗುಣಗಳೆಲ್ಲ ಕಂಪಲ್ಸರಿ ಹೆಚ್ಚೇ ಇರಬೇಕು. ಇಂಥ ಅಳತೆ ನಮ್ಮಲ್ಲಿರುತ್ತಾ? ಸೌಂದರ್ಯ ಇದ್ರೆ ಗುಣ ಇರಲ್ಲ, ಗುಣ ಇದ್ರೆ ಸೌಂದರ್ಯ ಇರಲ್ಲ, ಹೌದಾ? ಎರಡೂ ಇದ್ದಾಗ ಹೇಗೇಗೋ ಇರುತ್ತೆ, ಪ್ರಪೋರ್ಷನ್ ಇಲ್ಲ ಇಲ್ಲಿ. ಅಲ್ಲಿ ಹಾಗಲ್ಲ. ದೇವತಾ ಸ್ತ್ರೀಯರಲ್ಲಿ ಸೌಂದರ್ಯ ಅಳತೆ, ಒಬ್ಬೊಬ್ಬರಿಗಿಂತ ಯಾರು ಜಾಸ್ತಿ ಸೌಂದರ್ಯ ಆಗ್ತಾರೆ, ಸುಂದರರಾಗ್ತಾರೆ, ಅವರಲ್ಲಿ ಮಿಕ್ಕ ಗುಣಗಳೆಲ್ಲ ಜಾಸ್ತಿ ಆಗಲೇಬೇಕು. ಹಾಗಾದರೆ ದೇವತಾ ಸ್ತ್ರೀಯರಿಗೆ ಪ್ರೇರಕ ವಾಮನಿ. ಹಾಗೆ ಪೌರುಷ ಹೆಚ್ಚಿರುವವರು ಯಾರು? ದೇವತಾ ಪುರುಷರು. ದೇವತಾ ಪುರುಷರಿಗೆ ಪ್ರೇರಕ ವಾಮನಿ. ಮತ್ತು ಪ್ರಶ್ನೆ ಬರುತ್ತೆ, ಅವರಿಗೆ ಪ್ರೇರಕ ಅವರಲ್ಲಿರಲಿ, ನಮ್ಮ ಯಾಕಿರಲಿ ಅಂತ ಹೇಳಿದರೆ, ನಮ್ಮಲ್ಲೇ ಇದ್ದಾರೆ. ಎಡಭಾಗದಲ್ಲಿ 36,000 ದೇವತಾ ಸ್ತ್ರೀಯರಿದ್ದಾರೆ, ಬಲಭಾಗದಲ್ಲಿ 36,000 ದೇವತಾ ಪುರುಷರಿದ್ದಾರೆ. ಅವರೆಲ್ಲರೂ ಕೂಡ ನಾಡಿಗಳಲ್ಲಿ ನಿಂತಿದ್ದಾರೆ. ಈ ನಾಡಿಗಳಲ್ಲಿರುವ ಪುರುಷರ ಪ್ರೇರಕ ವಾಮನಿ, ಸ್ತ್ರೀಯರ ಪ್ರೇರಕ ವಾಮನಿ. ಏನು ಅವರನ್ನು ಪ್ರೇರಣೆ ಮಾಡಿ ಪ್ರಯೋಜನ? ಅವರ ಮೂಲಕ ನಾಡಿಗಳ ಪ್ರೇರಣೆ, ಆ ನಾಡಿಗಳ ಮೂಲಕ 11 ಇಂದ್ರಿಯಗಳ ಪ್ರೇರಣೆ. ಇಂದ್ರಿಯಗಳ ಮೂಲಕ ನಮ್ಮೆಲ್ಲ ಕೆಲಸ ನಡೆಯೋದು. ಇಷ್ಟು ನಡೆಸ್ತಾ ಇದ್ದಾನೆ ವಿಶ್ವನಾಮಕ ಭಗವಂತ. ಅಂತ ವಿಶ್ವನಾಮಕ ಭಗವಂತನ ಗುಣಗಳನ್ನ ಚಿಂತನೆ ಮಾಡಿ. ಯಾವ ಯಾವ ಗುಣಗಳು ಅಂದರೆ, ಪ್ರಧಾನವಾದ ಗುಣ ಯಾವುದು? ಅಸಂಗ. ಭಗವಂತ ಅಸಂಗ, ಅಂಟಿಲ್ಲದವ. ಕಣ್ಣಿನಲ್ಲಿರುವ ದೇವರ ಪ್ರಧಾನ ಗುಣ ಅಂಟಿಲ್ಲದ ಗುಣ. ಅಲ್ಲಿದ್ದ ದೇವರು ಅಂಟಿಲ್ಲಾದ್ದರಿಂದ ಕಣ್ಣಿನಲ್ಲಿ ಏನು ಬಿದ್ದರೂ ಅಂಟಿಲ್ಲದ ಜಾರಿ ಹೋಗುತ್ತೆ, ಹೌದಾ? ಅಲ್ಲಿ ನೋಡಿ, ದೇವರ ಒಂದು ರೂಪಕ್ಕೆ ಮಾತ್ರ ಅಂಟಿಲ್ಲವ, ಎಲ್ಲ ರೂಪಗಳಿಗೂ ಅಂಟಿಲ್ಲವ? ಯಾವ್ದಕ್ಕಿಲ್ಲ. ಮತ್ತೆ ಕಣ್ಣಲ್ಲಿದ್ದ ರೂಪಕ್ಕೆ ಅಂಟಿಲ್ಲ, ಕೈಯಲ್ಲಿದ್ದ ರೂಪಕ್ಕೆ ಅಂಟಿಲ್ಲ. ಆದರೆ ಕಣ್ಣಿಗೆ ಒಳಗೆ ಅಂಟಿಲ್ಲ, ಕೈಗೆ ಮಾತ್ರ ಎಲ್ಲ ಅಂಟಿದೆ. ಇಷ್ಟು ಅವನಲ್ಲಿ ಅಂಟಿಲ್ಲದ ಗುಣ ಇದೆ. ಕೈಯಲ್ಲಿ ಬಂದಾಗ ದೇವ ಅಂಟಿಲ್ಲದ ಗುಣ ತೋರಲಿಲ್ಲ, ಅದಕ್ಕೆ ಕೈಗೆ ಎಲ್ಲ ಅಂಟಿಕೊಳ್ತಾ ಇದೆ. ಕಣ್ಣಲ್ಲಿ ಮಾತ್ರ ನೋಡಿ, ಇಡೀ ಶರೀರದಲ್ಲಿ ಭಗವದ್ ರೂಪ ಎಲ್ಲ ಕಡೆ ಇದ್ದರೂ ಕೂಡ ಈ ಒಂದು ಗುಣ ವಿಶೇಷವಾಗಿ ಪ್ರಕಟ ಮಾಡಿದ್ದು ಕಣ್ಣಲ್ಲಿ. ಅದಕ್ಕೆ ಕಣ್ಣಲ್ಲಿ ಏನು ಬಂದರೂ ಎಲ್ಲ ಅಂಟಿಲ್ಲದೆ ಜಾರಿ ಹೋಗುತ್ತೆ. ಅದಕ್ಕೆ ನೋಡಿ, ದೇವರ ಅಂಟಿಲ್ಲದ ಗುಣ ಎಲ್ಲ ಕಡೆ ಚಿಂತನೆ ಮಾಡಬಹುದು, ಹೌದಾ? ಆದರೆ ಕಣ್ಣಲ್ಲೇ ಚಿಂತನೆ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಯಾಕೆ? ಅಲ್ಲಿ ಪ್ರಕಟ ಮಾಡಿದ್ದಾನೆ ಆ ಗುಣವನ್ನು. ಎಲ್ಲಿ ಯಾವ ಗುಣ ತೋರ್ತಾ ಇದ್ದಾನೆ ಆ ಗುಣ ಚಿಂತನೆ ಮಾಡಿದರೆ ನಾವು ಹಾಗಾಗ್ತೇವೆ, ನಮಗೂ ಕೂಡ ಅಂಟಿಲ್ಲದೆ ಹೋಗಬೇಕು. ಇವಾಗೂ ಅಷ್ಟೇ, ನಾವು ಅಂಟಿಲ್ಲದೇ ಇದ್ದೇವೆ. ದೇವರ ಅಂಟೇ ಇಲ್ಲ ಅಲ್ವಾ, ದೇವರ ಅಂಟೇ ಇಲ್ಲ. ಸಂಸಾರದ ಅಂಟು ಬೇಕಾದಷ್ಟಿದೆ, ಅದು ರಿವರ್ಸ್ ಆಗಬೇಕಾಗಿದೆ. ಹಾಗಾದ್ರೆ ದೇವರ ಚಿಂತನೆ ಏನು ಮಾಡಬೇಕು? ಸಂಸಾರದ ಪಾಪದ ಅಂಟು ಇಲ್ಲದವ ನಾವು, ಸಂಸಾರ ಪಾಪದ ಅಂಟು ಇಲ್ಲದವರಾಗ್ತೇವೆ. ಇನ್ನ ಭಗವಂತನ ಚಿಂತನೆ ಮಾಡುತ್ತಾರೆ. ಪುರುಷ ಅಂತ ಇವನ ಕರೀತಾರೆ. ಇವನ ಪುರುಷ ಅಂತ ಕರೆದ್ರೆ ನಾವು ಪುರುಷರಾಗ್ತೇವೆ. ಅವನ ಪುರುಷ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವ, ಎಡಬಿಡದ ಕುಂದಿಲ್ಲದ ಆರು ರೀತಿಯಾದ ಭಾಗ್ಯದಿಂದ ಕೂಡಿಕೊಂಡವ. ಎಡಬಿಡದ ಕುಂದಿಲ್ಲದ ಆರು ರೀತಿಯಾದ ಭಾಗ್ಯ ಅವನಿಗಿದೆ, ಒಂದಲ್ಲ ಎರಡಲ್ಲ, ಆರು ರೀತಿಯಾದ ಸಂಪತ್ತು ಅವನಿಗಿದೆ. ಆದ್ದರಿಂದ ಅವನನ್ನು ಪುರುಷ ಅಂದರು. ಅದು ಚಿಂತನೆ ಮಾಡಿ ನಮಗೇನು ಆಗುತ್ತೆ ಅಂದರೆ, ನಮ್ಮಲ್ಲಿ ಭಾಗ್ಯ ಇರುತ್ತೆ, ಇವತ್ತಿರುತ್ತೆ, ನಾಳೆ ಹೋಗ್ತಾ ಇರುತ್ತೆ, ಎಡಬಿಡದೆ ಇಲ್ಲ. ಅವನನ್ನು ಎಡಬಿಡದೆ ಸಂಪತ್ತಿರುವವ ಅಂತ ಚಿಂತನೆ ಮಾಡಿದರೆ ನಮ್ಮ ಸಂಪತ್ತು ನಮ್ಮನ್ನು ಎಡಬಿಡಲ್ಲ. ಹಾಗೆ ನಮ್ಮಲ್ಲಿ ಸಂಪತ್ತಿರುತ್ತೆ, ಯಾವುದು ಊಟಕ್ಕೆ ಸಾಕಾಗಲ್ಲ, ಇದ್ರೆ ಏನು ಬಿಟ್ಟರೆ ಏನು. ಅದಕ್ಕೆ ಹೇಳ್ತಾರೆ ಕುಂದಿಲ್ಲದ ಸಂಪತ್ತು, ಎಂದಿಗೂ ಅದು ಕಡಿಮೆ ಆಗಬಾರದು, ಪೂರ್ಣ ಇರಬೇಕು, ಎಡಬಿಡಬಾರದು. ಅಂಥ ಸಂಪತ್ತಿರುವವ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಮಗೂ ಅಂಥ ಸಂಪತ್ತು ಬರುತ್ತೆ. ಯಾವ ಸಂಪತ್ತು? ದೇವರ ತತ್ವಜ್ಞಾನದ ಸಂಪತ್ತು ಬೇಕು. ಈ ಸಂಪತ್ತು ಇದ್ರೇನು ಹೋದ್ರೆ ಇದಲ್ಲ. ಬೇಕಾಗಿದ್ದು ಯಾವುದು ಅಂದರೆ ದೇವರ ನೆನಪೆಂಬ ಸಂಪತ್ತು. ಒಂದು ದಿವಸ ದೇವರ ಪೂಜೆ ಮಾಡಿದರೆ ಒಂದು ವಾರ ದಿವಸ ಮಾಡಲ್ಲ. ಯಾಕೆ? ನೆನಪೇ ಇರಲ್ಲ, ಅವಸರ ಇರುತ್ತೆ, ನಾನಾ ಬ್ಯುಸಿಯಾಗಿರ್ತೇವೆ. ಇನ್ನು ಕೆಲವರು ಬಹಳ ಮುಂದಕ್ಕೆ ಹೋಗಿರ್ತಾರೆ, ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರೆ. ಅವರ ಅಲ್ಲಿ ಎಲ್ಲರ ಮನೆಯಲ್ಲಿ ಒಂದು ದೊಡ್ಡ ದೇವರ ಪೆಟ್ಟಿಗೆ, ಒಂದು ಚಿಕ್ಕ ದೇವರ ಪೆಟ್ಟಿಗೆ ಅಂತಿರುತ್ತೆ. ಅವರಲ್ಲಿ ಒಂದೇ ದೊಡ್ಡ ದೇವರ ಪೆಟ್ಟಿಗೆ, ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರೆ, ಚಿಕ್ಕ ದೇವರ ಪೆಟ್ಟಿಗೆ ಇರೋದೇ ಇಲ್ಲ. ಇನ್ನೂ ಒಬ್ಬರ ಮನೆಗೆ ಹೋಗಿದ್ದೆ, ಊಟಕ್ಕೆ ಅಂತ ಕರೆದಿದ್ರು, ನೋಡಿದ್ರೆ ದೇವರ ಮನೆ ಕಡೆಗೆ ಪೆಟ್ಟಿಗೆನೇ ಏನು ಕಾಣಿಸ್ತಾ ಇಲ್ಲ. ಕೇಳಿದೆ, ಏನು ಇಲ್ಲಲ್ಲ, ದೇವರಿದ್ದಾರೆ. ಹೌದಾ? ಯಾಕೆ ದೇವರಿದ್ದಾರೆ? ಸಾಲಿಗ್ರಾಮ ಅಂತದ್ದು ಇಲ್ಲ, ನಮ್ಮಲ್ಲಿ ಸಂಪ್ರದಾಯ ಬಂದಿಲ್ಲ. ಸಾಲಿಗ್ರಾಮ ಇಟ್ಟುಕೊಳ್ಳೋ ಸಂಪ್ರದಾಯ ಬಂದಿಲ್ಲ. ಅದೇನಯ್ಯ ಸಾಲಿಗ್ರಾಮ ಇಟ್ಟುಕೊಳ್ಳೋದು? ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸತ್ಯವಾದ ವಿಚಾರ. ಸಾಲಿಗ್ರಾಮಕ್ಕೆ ಸಂಪ್ರದಾಯ ಏನಯ್ಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಲಿಗ್ರಾಮ ಮನೆಗೆ ಬಂದಾಗೆಲ್ಲ ಯಾರೊಬ್ಬರು ಸತ್ತು ಹೋಗ್ತಾ ಇದ್ರು, ಅದಕ್ಕೆ ಸಾಲಿಗ್ರಾಮ ತರೋದು ಬಿಟ್ಟರು. ಇವು ಸತ್ತದ್ದು ಯಾಕೋ ಸತ್ತಿದ್ದಾರೆ ಪಾಪ. ಆ ಸಾಲಿಗ್ರಾಮ ಬಂದದ್ದಕ್ಕೆ ಸತ್ತು ಹೋದರು ಅಂತ ಅಂದುಕೊಂಡು ಮನೆಯಾಗಿದ್ದ ಸಾಲಿಗ್ರಾಮ ಎಲ್ಲ ಹೊರಗೆ ಹಾಕ್ಬಿಟ್ಟು ಸಾಲಿಗ್ರಾಮ ತರಬಾರದು ಅಂತ. ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ನಂಬಿಕೆ ಇರುತ್ತೆ. ಕೆಲವರ ಮನೆಯಲ್ಲಿ ಚಾಪೆ ತರಲ್ಲ, ಈ ಹಾಸಿಕೊಳ್ಳೋ ಚಾಪೆ ತರಲ್ಲ, ಯಾಕೆ ಚಾಪೆ ತಂದುಕೊಳ್ಳೇ ಯಾರು ಮಲಗಿರ್ತಾರೆ ಅದ್ರ ಮೇಲೆ, ಅದಕ್ಕೆ ಚಾಪೆ ತರೋದೇ ಇಲ್ಲ ನಮ್ಮ ಮನೆಯಲ್ಲಿ. ಇದೆಲ್ಲ ಬಹಳ ಇರುತ್ತೆ. ಶ್ರೀನಿವಾಸನ ದರ್ಶನಕ್ಕೆ ಹೋಗಲ್ಲ ನರಸಿಂಹದೇವರು ಒಕ್ಕಲು, ಯಾಕೆ ಹೋದ್ರೆ ಹೋಗ್ತಾರೆ ಅಂತೇಳಿ, ಆದ ಕಾರಣ ಹೋಗಲ್ಲ. ಇದೆಲ್ಲ ಮೂರ್ಖ ನಂಬಿಕೆಗಳು. ಬೇಕಾದ್ರೆ ಎಲ್ಲ ಮನೆಯವರೆಲ್ಲ ದರ್ಶನಕ್ಕೆ ಹೋಗಿ, ಶ್ರೀನಿವಾಸನ ದರ್ಶನಕ್ಕೆ ಏನಾಗ್ತೀರ ನೋಡೋಣ, ಏನೂ ಆಗಲ್ಲ, ಚೆನ್ನಾಗಿರ್ತೀರ. ಶ್ರೀನಿವಾಸ ಬೇರೆ, ನರಸಿಂಹ ಬೇರೆ ಅಲ್ಲ. ಮತ್ತು ಹಾಗಂತ ಹೋಗದೇ ಇರ್ತಾರ? ಹಾಗೂ ಅಲ್ಲ. ಇನ್ನೊಬ್ಬರು ಕರ್ಕೊಂಡು ಹೋದ್ರೆ ಹೋಗ್ಬೋದು, ಅದೇನು ಪೇರು ಅರ್ಥ, ನಾವಾಗಿ ಹೋಗಲ್ಲ. ತಲೆ ಕೆಟ್ಟ ಒಕ್ಕಲು ಅಂತ ಕಳ್ಳೋಕ್ಕಿಲ್ಲ, ಏನೂ ಇಲ್ಲ. ದೇವರ ಬಗ್ಗೆ ತಪ್ಪು ಕಲ್ಪನೆ, ದೇವರ ಬಗ್ಗೆ ತಪ್ಪು ಕಲ್ಪನೆ. ಸರಿ, ದೇವರನ್ನ ಪುರುಷ ಅಂತ ಚಿಂತನೆ ಮಾಡಿದ್ದಾಯಿತು, ದೇವರನ್ನ ಬ್ರಹ್ಮ ಅಂತ ಚಿಂತನೆ ಮಾಡಬೇಕು. ಏನದು ಅಂದರೆ ಗುಣಪೂರ್ಣತ್ವ ಬ್ರಹ್ಮ. ಈ ಜೀವನದಲ್ಲಿ ಒಳ್ಳೆ ಸಾಧನೆ ಆಗಬೇಕು. ಸಾಧನೆ ಆಗಬೇಕಾದ್ರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಮೂಡಬೇಕು. ಒಳ್ಳೆ ಗುಣಗಳು ಮೂಡಬೇಕಾದ್ರೆ ದೇವರನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಬೇಕು. ದೇವರನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಮೂಡುವಂತೆ ಮಾಡುತ್ತಾನೆ. ಎಲ್ಲ ಒಳ್ಳೆ ಗುಣಗಳು ತುಂಬಿದವ, ಒಳ್ಳೆ ಗುಣಗಳು ತುಂಬಿದವ ಅಂತ ಹೇಳಲಿಕ್ಕೆ ದೊಡ್ಡದಾಗುತ್ತೆ. ಅದಕ್ಕೆ ಚಿಕ್ಕ ಪದ ಬ್ರಹ್ಮ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ನಂತರ ಇವನಿಗೆ ಇನ್ನೊಂದು ಹೆಸರು ಅಭಯ ಅಂತ ಹೆಸರು. ಸಮಗ್ರಸ್ಯ ಐಶ್ವರ್ಯಸ್ಯ ಅಂದ್ರೆ ವೈರಾಗ್ಯ ಮೊದಲಾದ ಆರು ಐಶ್ವರ್ಯಗಳು ಪಟ್ಟಿ ಕೊಡ್ತೇನೆ, ವಿಸ್ತಾರವಾಗಿದೆ ಆ ಐಶ್ವರ್ಯದ ವಿಸ್ತಾರ ಪಟ್ಟಿ ಇದೆ. ನಂತರ ಭಗವಂತನಿಗೆ ಅಭಯ ಅಂತ ಹೆಸರು. ದೇವರಿಗೆ ಅಭಯ ಅಂತ ಹೆಸರು ಯಾಕೆ? ಭಯವೇ ಇಲ್ಲ ಅವನಿಗೆ. ನಮಗೆ ಯಾವಾಗಲೂ ಭಯ. ಅದಕ್ಕೆ ಅವನನ್ನ ಭಯವಿಲ್ಲದವ ಅಂತ ಚಿಂತನೆ ಮಾಡಿದರೆ ನಮಗೂ ಭಯ ಪರಿಹಾರ ಮಾಡುತ್ತಾನೆ. ನಂತರ ಅವನಿಗೆ ಅಮೃತ ಅಂತ ಹೆಸರು. ಸಾವಿಲ್ಲ ಅವನಿಗೆ, ಸಾವಿಲ್ಲ ಅವನನ್ನು ಅಮೃತ ಅಂತ ಚಿಂತನೆ ಮಾಡಿದವರಿಗೂ ಸಾವನ್ನ ಕಳೆದು ಬಿಡುತ್ತಾನೆ. ಆದ್ದರಿಂದ ದೇವರನ್ನ ಅಮೃತ ಅಂತ ಚಿಂತನೆ ಮಾಡಬೇಕು. ನಂತರ ಭಗವಂತನನ್ನ ಆತ್ಮ ಅಂತ ಹೇಳುತ್ತಾನೆ. ಯಾಕೆ ಅಂದ್ರೆ ನಮಗೆ ಸುಖ ಅನುಭವಕ್ಕೆ ಬರುವಂತೆ ಮಾಡುತ್ತಾನಾದ್ದರಿಂದ ದೇವರಿಗೆ ಆತ್ಮ ಅಂತ ಹೆಸರು. ಇಷ್ಟು ಹೇಳ್ತೀರಾ, ಆತ ಕಾಣಿಸ್ತಾನ? ದಿವ್ಯ ದೃಷ್ಟಿ ಗೋಚರ, ಒಳಗಣ್ಣಿಗೆ ಕಾಣುವಂಥವ. ಒಬ್ಬನೇ ಇದ್ದಾರೇನ್ರಿ? ಇಲ್ಲ, ಯಾವಾಗಲೂ ದಂಪತಿಗಳೇ. ನೋಡಿ, ನಮ್ಮವರು ಸನ್ಯಾಸಿಗಳಾಗಿ ಪೂಜೆ ಮಾಡುವ ಗೃಹಸ್ಥರನ್ನೇ, ಸನ್ಯಾಸಿಗಳು ಪೂಜೆ ಮಾಡುವುದು ಗೃಹಸ್ಥರನ್ನೇ. ಯಾರು? ಕೃಷ್ಣನನ್ನ, ರಾಮನನ್ನ, ಎಲ್ಲ ದಂಪತಿಗಳೇ ಕೂತಿರ್ತಾರೆ. ನಾವು ಸನ್ಯಾಸ ತಗೊಂಡು ಆತನ ಪೂಜೆ ಮಾಡಬೇಕದು, ಗೃಹಸ್ಥನ ಪೂಜೆ ಮಾಡುತ್ತೇವೆ. ಆತ ಸನ್ಯಾಸ ತಗೊಂಡಿಲ್ಲ. ಶ್ರೀಪಾದರು ಆದ್ರೆ ಹೇಳುತ್ತಾರೆ, ರಂಗವಿಠಲ ದೊರೆಯೇ ಅಂತ ಹೇಳಿದ್ರೆ ಸ್ವಪ್ನದಲ್ಲಿ ಬರ್ತಾರೆ, ಶ್ರೀ ಅಂತ ಹಾಕು, ನೀ ಸನ್ಯಾಸಿ ನಾನಲ್ಲ ಅಂತ ಹೇಳಿದಂತೆ ಶ್ರೀರಂಗ ವಿಠಲ ಅಂತ ಶ್ರೀಪಾದರ. ಆತರ ಅವ ನಿತ್ಯ ಸನ್ಯಾಸಿ. ಯಾರು? ಭಗವಂತ. ಯಾಕೆ ಅಂದರೆ ಯಾರನ್ನ ಕೇಳಬೇಕು? ಸನ್ಯಾಸಿ ಹೌದಾ ಅಲ್ಲ ಅಂತ ಹೆಂಡತಿನ ಕೇಳಿದ್ರೆ ಆಯಿತು, ಹೇಳ್ತಾ ಇರ್ತಾರ ಮಾಮೂಲಾಗಿ. ನಿಮ್ಮವರು ಎಷ್ಟು ಚೆನ್ನಾಗಿರ್ತಾರೆ, ಅಯ್ಯೋ ಅವ್ರು ಸನ್ಯಾಸ ಒಂದೇ ಕಡಿಮೆ ಅಂತ ಹೇಳ್ತಾರೆ. ಮನೆ ಹಾಕಿದ್ರು ಏನು ಹಿಡಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಆ ಥರ ಆಕೆ ಹೇಳ್ತಾಳೆ. ನನ್ನಿಂದ ಪೈಸಾ ಪ್ರಯೋಜನ ಇಲ್ಲ ಆತನಿಗೆ, ಶುದ್ಧ ಸನ್ಯಾಸಿ ಇವ, ಏನು ಬೇಡದವ. ಆದಪೇನೆ ಪತ್ನಿ ಕೃಪೋದರಿಯು ಸ್ವೀಕರಿಸಿದನು, ಭಿಕ್ಷುಕನ ಔತಣವ ಸ್ವೀಕರಿಸಿದಂತೆ. ಮಹಾರಾಜ ಭಿಕ್ಷುಕನ ಔತಣ ಸ್ವೀಕಾರ ಮಾಡಿದಂತೆ ನನ್ನ ಸ್ವೀಕಾರ ಮಾಡಿದ ಮಹಾನುಭಾವ. ಇಲ್ಲದಿದ್ರೆ ನಾನೇ ಹೆಂಡತಿ ಆಗ್ತೇನೆ ಈತನಿಗೆ, ಆತನ ಕ್ವಾಲಿಫಿಕೇಶನ್ ಬೇರೆ, ನಾನೇ ಬೇರೆ ಎಂದಾಕೆ. ಲಕ್ಷ್ಮೀದೇವಿಯಿಂದ ತೃಣಜೀವಿ ಪರ್ಯಂತ ಎಷ್ಟು ತಾರತಮ್ಯ ಇದೆಯೋ, ದೇವರಿಂದ ಲಕ್ಷ್ಮೀದೇವಿಗೆ ಅಷ್ಟಲ್ಲ, ಅನಂತ ಇದೆ ಎಂದು. ಅಂಥ ಒಂದು ದೊಡ್ಡಸ್ತಿಗೆ ದೇವರದ್ದು. ಆದ ಕಾರಣ ನಾವು ದೇವರು ಲಕ್ಷ್ಮೀದೇವಿ ಎಂದಾಗ ಇಬ್ಬರು ಈಕ್ವಲ್ ಅಂತ ಎಂದು ನೋಡಬಾರದು. ಈ ಸರಿಯಾದ ಕಲ್ಪನೆ ಇದ್ದರೇನೆ ಲಕ್ಷ್ಮೀದೇವಿ ಒಪ್ಪತ್ತಾಳೆ, ದೇವರು ಸುಮ್ಮನೆ ಇರ್ತಾರೆ, ಆಕೆ ಒಪ್ಪಲ್ಲ. ಆದ್ದರಿಂದ ಈ ರೀತಿ ಚಿಂತನೆ ಮಾಡಬೇಕು. ರಮಾ ರೂಪಾಭ್ಯಾಮ್ ಸಹಿತ. ಆದರೆ ದೇವರು ಎಂದು ಕೂಡ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದೇ ಇಲ್ಲ. ಯಾಕೆ? ಇದ್ದವರಲ್ಲೆಲ್ಲ ದೇವರ ಕುರಿತು ಪ್ರಾಣ ಬಿಡುವ ವ್ಯಕ್ತಿ, ದೇವರ ಕುರಿತು ಚೆನ್ನಾಗಿ ಪರಿಚಯ ಇರುವ ವ್ಯಕ್ತಿ, ದೇವರ ಮೇಲೆ ಅಪರೂಪದ ಅಭಿಮಾನ ಇರುವ ವ್ಯಕ್ತಿ, ಮಹಾಶಕ್ತಿ ಯಾರು? ಲಕ್ಷ್ಮಿ. ನಂತರ ಭಗವಂತನಿಗೆ, ಕಣ್ಣಲ್ಲಿರುವ ಭಗವಂತನಿಗೆ ಇನ್ನೊಂದು ಹೆಸರಿದೆ, ವಿರಾಟ್ ಅಂತ ಹೆಸರು. ಯಾರಾದರೆ ಕಣ್ಣಲ್ಲಿರುವ ವಿಶ್ವನಾಮಕರನ್ನ ವಿರಾಟ್ ವಿರಾಟ್ ಅಂತ ಚಿಂತನೆ ಮಾಡುತ್ತಾರೋ ಅವರು ಕೂಡ ಲೋಕದಲ್ಲಿ ಬೆಳಗುತ್ತಾರೆ, ವಿಶೇಷವಾಗಿ ಬೆಳಗ್ತಾರೆ. ಅವನು ಯಾವಾಗಲೂ ಬೆಳಗುವಂತ ಅಪರೂಪದ ಬೆಳಕಿನಿಂದ ಬೆಳಗ್ತಾ ಇರ್ತಾನೆ. ನಾವು ಕೂಡ ಒಳ್ಳೆ ಕೀರ್ತಿ ಕಾಂತಿಗಳಿಂದ ಬೆಳಗಬೇಕಾ ಲೋಕದಲ್ಲಿ, ನಾವು ದೇವರನ್ನ ವಿರಾಟ್ ಅಂತ ಚಿಂತನೆ ಮಾಡಬೇಕು. ನಂತರ ವಾಣಿ ಪ್ರಾಣಾಭ್ಯಾಮ್ ಸರ್ವದಾ ಸರ್ವವೇದೈಹಿ ಸ್ತೂಯಮಾನ. ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ನಾಲ್ಕು ಜನ ಸೇರಿ ಸದಾ ದೇವರನ್ನ ಎಲ್ಲಾ ವೇದಗಳಿಂದ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಇದ್ಯಾಕೆ ಚಿಂತನೆ ಮಾಡಬೇಕು ಅಂದರೆ ಅವರು ಸ್ತೋತ್ರ ಮಾಡುವುದು ಹೇಗೆ? ಒಂದ್ಸಲ ನೋಡಿದರೆ ಕಣ್ಣು ದೇವರಲ್ಲೇ ಇರುತ್ತೆ, ದೇವರಲ್ಲೂ ಇರುತ್ತೆ ಅಲ್ಲ, ದೇವರಲ್ಲೇ ಇರುತ್ತೆ. ಬೇಕಾದ್ರೆ ನೋಡಿ, ಶ್ರೀನಿವಾಸನ ಹತ್ರ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಕ್ಯೂ ಅಲ್ಲಿ ನಿಂತ್ಕೊಂಡು 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 ಸಾಕಾಗಿ ಹೋದ್ರೆ ಆ ದೇವ್ರು ನೋಡಿದಾಗ ಬಹಳ ರುಚಿ. ಅವ್ರು ದೂಡ್ತಾ ಇರ್ತಾರೆ, ಆ ದೂಡ್ತಾ ಇದ್ರೆ ಹಿಂದಕ್ಕೆ ತಿರುಗಿ ತಿರುಗಿ ನೋಡ್ತಾ ಬರ್ತಾ ಇರ್ತೀವಿ. ಅದೇ ನಿಮಗೆ ಪರ್ಮಿಷನ್ ಕೊಟ್ಟು ಒಂದೂವರೆ ಗಂಟೆ ದೇವರ ಮುಂದೆ ಕೂಡಿಸಿದ್ರೆ ನೋಡ್ತೀರಾ ಆ ಗೋಡೆ ಆಚಾರ ಮುಖ ತಂಬಿಗೆ ಖಾಲಿ ನೋಡ್ತಾ ಇರ್ತೇವೆ, ಅವನ ಕಡೆ ನೋಡೋದೇ ಇಲ್ಲ. ಒಂದೂವರೆ ಗಂಟೆಯಲ್ಲಿ ಕೂತವರು ಒಂದೂವರೆ ಗಂಟೆ ಅವನಲ್ಲೇ ಇಟ್ಟವರು ಬಹಳ, ಬೇರೆ ಗುಂಪು ನಾವು ಇಡೋದೇ ಇಲ್ಲ. ನಮಗೆ ಹೇಗಿರಬೇಕು, ಅಪರೂಪ ಬರಬೇಕು, ಒಂದು ಕ್ಷಣ ನೋಡಿದರೆ ನೋಡ್ತೇವೆ. ಅಲ್ಲೇ ಕೂಡ್ಸಿಟ್ರೆ ಮನಸ್ಸು ಆಚೆ ಈಚೆ ಆಚೆ ಈಚೆ. ನಾನಷ್ಟು ಅಷ್ಟೇಪ್ಪ, ನಾನು ಹೋಗಿದ್ದೆ ಮೊನ್ನೆ, ಒಬ್ಬರು ಒಳ್ಳೆ ಇದು ಮಾಡಿ ಕರ್ಕೊಂಡು ಹೋದರು. ಒಂದು ಗಂಟೆ ದೇವರಿಗೆ ಅಭಿಷೇಕ ಶುಕ್ರವಾರದ ದಿವಸ, ಆದರೆ ನಮ್ಮ ಭಾಗ್ಯ ಹೊತ್ತು ಒಂದೂವರೆ ಗಂಟೆ ಆಯಿತು. ವಿಶೇಷವಾಗಿತ್ತು, ನಾನೇ ಕೂತಿದ್ದೆ, ಎಲ್ಲ ಚಿಂತನೆಗಳು ಮುಗಿದು ಎಲ್ಲ ಆಗಿತ್ತು. ಆದರೂ ಆಚೆ ಈಚೆ ಓಡೋದು ಬಿಡಲ್ಲ ಮನಸ್ಸು, ಅವನಿಗೆ ಓಡಿಸ್ತಾನೆ, ಅಲ್ಲೂ ಓಡಿಸ್ತಾನೆ ಇಲ್ಲೂ ಓಡಿಸ್ತಾನೆ. ಅದು ಅರಣ್ಯಕಾಚಾರ ಅನುಗ್ರಹ ಏನಾಯಿತು ಅಂದ್ರೆ ಎಲ್ಲಿ ಓಡಿದ್ರೆ ಅಂತ ಅವನೇ ಇರ್ತಾನಲ್ಲ, ಆ ಓಡಿದ ಕಡೆ ಎಲ್ಲ ನೀನೇ ಅಂತ ಬಿಟ್ಟರೆ ಗೋವಿಂದ. ಇದಕ್ಕೆ ಅರಣ್ಯಕಾಚಾರ ಬಹಳ ಉಪಕಾರ ಮಾಡುತ್ತೆ ನಮಗೆ, ಏನು ಹೆದರಬೇಡ ನಾವಿದ್ದೇ ಹೋಗು ಅಂತ ಹೇಳಿ. ಅದಕ್ಕೆ ಆ ದೇವರ ದರ್ಶನ ಬಹಳ ಆನಂದ ಆಗಿತ್ತು. ಈ ಗ್ರಂಥ ಓದಿದ ಮೇಲೆ ದರ್ಶನ ಬೇರೆ, ಓದಲಿಕ್ಕೆ ಮೊದಲು ದರ್ಶನ ಬೇರೆನೆ ಆಗ್ತಾ ಇರುತ್ತೆ. ಸರಿ, ಭಗವಂತ ಹೇಗಿದ್ದಾನಪ್ಪ? ವಿರಾಟ್ ಅಂದ್ರು. ಆ ಬ್ರಹ್ಮವಾಯು ಸರಸ್ವತಿ ಭಾರತೀಯರು ದೇವರನ್ನೇ ನೋಡುತ್ತಾ ಇರ್ತಾರೆ, ಮನಸ್ಸು ದೇವರಲ್ಲೇ ಇಟ್ಟಿರ್ತಾರೆ. ತನ್ಯಸ್ತ ಹೃದಯ ಕ್ಷಣ, ಹೃದಯ ದೇವರಲ್ಲೇ ಈ ಕ್ಷಣ, ಕಣ್ಣು ದೇವರಲ್ಲೇ. ಅಷ್ಟೇ ಅಲ್ಲದೆ ಮೈ ರೋಮಾಂಚನ ಆಗ್ತಾ ಇರುತ್ತೆ ಸ್ತೋತ್ರ ಮಾಡುವಾಗ. ಅರ್ಥ ಗೊತ್ತಿದ್ದು ಹೇಳುತ್ತಾರೆ, ಅರ್ಥ ಗೊತ್ತಿದ್ದು ಹೇಳುತ್ತಾರೆ, ಚೆನ್ನಾಗಿ ಹೇಳುತ್ತಾರೆ, ತಪ್ಪಿಲ್ಲದ ಹೇಳುತ್ತಾರೆ. ಹೇಳುವ ಕಾಲಕ್ಕೆ ಹೇಗೆ ಹೇಗೆ ಹೇಳಬೇಕು ಹಾಗೆ ಹೇಳುತ್ತಾರೆ, ಅರ್ಥ ತಿಳಿದು ಹೇಳುತ್ತಾರೆ, ಆನಂದ ಪಡ್ತಾ ಹೇಳುತ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಹೇಳುತ್ತಾರೆ, ಮೈ ರೋಮಾಂಚನ ಆಗ್ತಾ ಇರುತ್ತೆ, ಕಂಠ ಬಿಗಿದು ಹೋಗಿರುತ್ತೆ. ಕಂಠ ಬಿಗಿದೋದಾಗ ಹೇಗೆ ಬರುತ್ತೆ ಸ್ತೋತ್ರ? ತೊದಲು ನೋಡಿದಾರ ಬರ್ತಾ ಇರುತ್ತೆ. ಅದು ದೇವರಿಗೆ ಬಹಳ ಇಷ್ಟ ಅಂತೆ. ನಾವು ಒಳ್ಳೆ ಸ್ಟೈ ಇಲ್ಲ ಹೇಳ್ತಾ ಇರ್ತೀವಿ, ಎಲ್ಲೋ ಮನಸ್ಸಿರುತ್ತೆ, ಕಣ್ಣೆಲ್ಲೋ ಇರುತ್ತೆ, ಮನಸ್ಸೆಲ್ಲೋ ಇರುತ್ತೆ, ಶರೀರ ಅದು ದೇವರ ಮುಂದೆ ಬಗ್ಗೋದೇ ಇಲ್ಲ. ಅದು ಯಾವುದೋ ಸ್ಟೈಲ್ ಬಂದಿದೆ ಅಲ್ಲ, ಚೂರು ಎಕ್ಸಸೈಸ್ ಮಾಡ್ತಾರೆ ನೋಡಿ, ಆ ಥರ ಹೀಗೆ ದೇವರ ಮುಂದೆ ಬಗ್ಗೆ ಹೇಳೋದು. ಇನ್ನು ಕೆಲವರು ಹೊರಗೆ ಹೋಗೋ ಕಾಲಕ್ಕೆ ಅವ್ರು ಮಾಡ್ತಾರಲ್ಲ, ಹೀಗೆ 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 ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದೇನು ನಮಸ್ಕಾರವೋ ನಮಗೂ ಅರ್ಥ ಆಗಲ್ಲ. ಏನು ಹೊರಗಿದ್ರೆ ಒಂದು ಎರಡು ಕೈ ಜೋಡಿಸ್ಬಾರ್ದ ದೇವರಿಗೆ, ಹೀಗೆ ಹೀಗೆ ಅಂದ್ಕೊಂಡ್ಬಿಡ್ತಾರೆ, ನನ್ನ ಹಣೆ ಬಾರ ಹೀಗಾಗಿದೆ ಅಂತ ಆ ಥರ ಮಾಡ್ತಾರೆ. ಅನುಸಂಧಾನ ಆಗಿರ್ಬೋದೇನು ಪಾಪ, ಅದಕ್ಕೆ ಹಾಗೆಲ್ಲ ಮಾಡಬಾರದಂತೆ. ದೇವರಿಗೆ ಒಂದು ಕೈಯಿಂದ ನಮಸ್ಕಾರ ಮಾಡಿದ್ರೆ ಕತ್ತರಿಸಿ ಹಾಕ್ತಾರೆ, ಒಟ್ಟತ್ತು ಎರಡು ಕೈ ನಮಸ್ಕಾರ ಮಾಡಿದ್ರೆ ಹೇಗೆ? ಆದ ಕಾರಣ ಇವರು ಭಗವಂತನನ್ನ ಈ ರೀತಿ ಸ್ತೋತ್ರ ಮಾಡುತ್ತಾರೆ ಚಿಂತನೆ ಮಾಡಬೇಕು. ನಾವ್ಯಾಕ್ರಿ ಮಾಡಬೇಕು. ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಹೇಗಾದರೂ ಮಾಡಿಕೊಳ್ಳಿ, ನಾವಂತೂ ಮಾಡಲ್ಲ. ಅಂದರೆ ನಾವು ಹಾಗ ಮಾಡಬೇಕಲ್ಲ, ನಾವು ಹಾಗ ಮಾಡಬೇಕಾದರೆ ಕನ್ನಡಿ ಮುಂದೆ ನಾವು ನಿಂತರೆ ನಮ್ಮಂತೆ ನಮ್ಮ ಪ್ರತಿಬಿಂಬ, ನಾವು ಹೇಗೆ ಅಲುಗಾಡಿಸಿದ್ರೆ ಅದು ಹಾಗೆ ಅಲುಗಾಡಿಸುತ್ತೆ. ಈಗ ನಮ್ಮಲ್ಲಿ ದೇವತೆಗಳೆಲ್ಲ ನಿಂತಿದ್ದಾರೆ, ತತ್ವಾಭಿಮಾನಿಗಳೆಲ್ಲ ನಿಂತಿದ್ದಾರೆ, ಅವರಿಗೆ ಪ್ರತಿಬಿಂಬ ನಾವು. ಮುಖ್ಯ ಬಿಂಬ ಯಾರು? ದೇವತೆ. ಹರಿಕಥಾನುಸಾರ ಓದಿದ್ದೀರಲ್ಲ ನೀವೆಲ್ಲ, ಬಿಂಬರೇನಿಪರು ಸೋತ್ತವರು, ಪ್ರತಿಬಿಂಬರೇನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂತು. ಹಾಗದೇ ಅರ್ಥ ಆಯಿತು, ನಮ್ಮ ಬಿಂಬ ಪುಷ್ಕರ, ಅವರ ಬಿಂಬ ಅವರ ಬಿಂಬ, ಕೊನೆಗೆ ಹೋದರೆ ಬ್ರಹ್ಮದೇವರ ಪರ್ಯಂತ. ನಮ್ಮ ಬಿಂಬಭೂತರಾದವರು ಬಿಂಬಸ್ಥಾನೀಯ ರಾಜ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಹೀಗೆ ಸ್ತೋತ್ರ ಮಾಡುತ್ತಾರೆ ಅಂತ ಚಿಂತನೆ ಮಾಡಿದರೆ ನಾವು ಹಾಗಾಗ್ತೇವೆ, ಅವರ ಪ್ರತಿಬಿಂಬ. ಆದ್ದರಿಂದ ಡೌಟೇ ಬರಲಿಲ್ಲ, ನಾವೇನು ಪ್ರತಿಬಿಂಬ, ನಮ್ಮ ಬಿಂಬರು ಬ್ರಹ್ಮವಾಯುಗಳು, ಅವರೇನೋ ಹಾಗೆ ಸ್ತೋತ್ರ ಮಾಡುತ್ತಾರೆ, ನಾವ್ಯಾಕೆ ವಿಚಿತ್ರವಾಗಿ ಮಾಡ್ತಾ ಇದ್ದೇವೆ? ಕನ್ನಡಿ ಮುಂದೆ ನಾವು ಮೈ ತುಂಬ ಹಾರ ಹಾಕ್ಕೊಂಡಿದ್ದು, ಕನ್ನಡಿ ಒಳಗೆ ಮೈಯಲ್ಲಿ ಒಂದು ಹಾರ ಇಲ್ಲದೆ ಇರುವುದಿದೆಯಾ? ಮತ್ತೆ ನಮ್ಮ ಬಿಂಬರು ಬ್ರಹ್ಮವಾಯುಗಳು ಅವರೇನೋ ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಮತ್ತೆ ನಾವ್ಯಾಕೆ ಒಣ ಸ್ತೋತ್ರ ಮಾಡ್ತಾ ಇದ್ದೀವಿ? ಪ್ರತಿಬಿಂಬವೂ ಹಾಗೆ ಇರಬೇಕಲ್ಲ. ಅಂದರೆ ಕೇಳಿಕೊಂಡಿಲ್ಲ, ಅದಕ್ಕೆ ಅವರು ಮಾಡ್ತಾ ಇಲ್ಲ, ಕೇಳಿಕೊಂಡ್ರೆ ಮಾಡುತ್ತಾರೆ, ಅದಕ್ಕೆ ಕೇಳಿಕೊಳ್ಳಿ ಎಂದು. ನಂತರ ದೇವರಿಗೆ ಇನ್ನೊಂದು ಹೆಸರು ಏನದು? ಸಮ್ಯಕ್ ವಾಮ, ಎಲ್ಲ ರೀತಿಯಾದ ಭದ್ರ ಮಂಗಳವನ್ನು ಕೊಡತಾನಾದ್ದರಿಂದ ದೇವರಿಗೆ ಸಮ್ಯದ್ವಾಮ ಅಂತ ಹೆಸರು. ಈತನಿಗೆ ಇಂದ್ರ ಅಂತ ಹೆಸರು. ಯಾಕೆ ಸಮ್ಯದ್ ವಾಮ? ಸಮ್ಯದ್ ವಾಮ ಹಾಗಿದೆ. ನಂತರ ಕಣ್ಣಲ್ಲಿರುವ ಭಗವಂತನಿಗೆ ಇನ್ನೊಂದು ಹೆಸರು ಇಂದ್ರ ಅಂತ.
ಸಮ್ಯದ್ ವಾಮ
ಗಾಲ ದ ಸಮ್ಯದ್ ವಾಮ ದ್ವಾಮ, ಅದು ಕರೆಕ್ಟ್ ಆಗಿದೆ, ನೀವು ಸರಿ ಮಾಡ್ಕೋಬೇಕಾಗಿದೆ. ಹಾಗೆ ಭಗವಂತನಿಗೆ ಇಂದ್ರ ಅಂತ ಹೆಸರು. ಯಾಕೆ? ಪರಮೈಶ್ವರ್ಯವಂತನಾದ್ದರಿಂದ ಭಗವಂತನಿಗೆ ಇಂದ್ರ ಅಂತ ಹೆಸರು. ಹಾಗೆ ದೇವರಿಗೆ ಇಂಧನ ಅಂತ ಹೆಸರು. ಕಣ್ಣಲ್ಲಿ ದೇವರಿರ್ತಾರೆ, ಹೇಗಿರ್ತಾನೆ? ದೀಪ್ತನಾಗಿರ್ತಾನೆ, ಆದ್ದರಿಂದ ಅವನಿಗೆ ಇಂಧನ ಅಂತ ಹೆಸರು. ಕಣ್ಣಲ್ಲಿ ಇಂಧನ ಕಡಿಮೆ ಆಗ್ತಾ ಇರುತ್ತೆ, ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಬೆಳೀತಾನೆ, ಅದಕ್ಕೆ ಇಂಧನ ಬೆಳೀಬೇಕಾ? ಚೆನ್ನಾಗಿ ಉರಿ ಇರಬೇಕಾ ಕಣ್ಣಲ್ಲಿ? ಕೊನೆ ಕಾಲಕ್ಕೆ ಕಣ್ಣು ಇರಬೇಕಾ ಚೆನ್ನಾಗಿ? ಅದಕ್ಕೆ ದೇವರನ್ನ ಇಂಧನ ಅಂತ ಚಿಂತನೆ ಮಾಡಿದರೆ ಇಂಧನ ಬೆಳೆಯುತ್ತೆ.
ನಿಷ್ಪತ್ತಿ ಹಾಗೆ ಇಂಧನ ನಿಷ್ಪತ್ತಿ ಹೇಗಿದೆ? ಪ್ರಕಾಶ ಅಂತ ಹೆಂಗೆ ಬರುತ್ತೆ? ಯಾವ
ಇಂಧನ ಅಂದರೆ ದೀಪ್ತನಾದ್ದರಿಂದ ದೀಪ್ತತ್ವ ಇಂಧನ ನಾಮ
ದೀಪ್ತ.
ನಂತರ ದೇವರಿಗೆ ಇನ್ನೊಂದು ಹೆಸರು ಉತು ಅಂತ. ಉತು ಅಂತ ಹೇಳಿದ್ರೆ ಏನು ಅರ್ಥ? ಎಲ್ಲ ಪಾಪಗಳಿಂದ ಇವ ದೂರ. ನಾವು ದೂರ ಆಗ್ತೀವಲ್ಲ ಒಂದು ದಿವಸ, ಅಂದ್ರೆ ಹೌದು ನಾವು ಪಾಪ ದೂರ ಆಗ್ತೀವಲ್ಲ, ಅವನ ಸ್ಮರಣೆ ಮಾಡಿದ್ರೆ ಪಾಪ ದೂರ ಆಗ್ತೀವಿ, ಅವನು ಹಾಗೆ ಪಾಪ ದೂರ, ಇಬ್ಬರು ಒಂದೇ ಅಲ್ಲ. ಅವನಿಗೆ ಪಾಪದ ಅಂಟೇ ಇಲ್ಲ, ನಾವು ಪಾಪ ಬಂದು ದೂರ, ಅವನು ಬಾರದೇ ದೂರ, ಇಷ್ಟು ವ್ಯತ್ಯಾಸ. ಅದಕ್ಕೆ ದೇವರನ್ನ ಕರೀತಾರೆ ವ್ಯಾಸರಾಜರು, ಅಸ್ಪೃಷ್ಟ ದೋಷ ಗಂಧಾಯ, ನಿನ್ನ ದೋಷ ಅಲ್ಲ ದೋಷ ಗಂಧವೂ ಮುಟ್ಟಲ್ಲ ಅಂತ. ಆದ್ದರಿಂದ ಭಗವಂತ ಎಲ್ಲ ಪಾಪಗಳಿಂದ ದೂರ ಆದ್ದರಿಂದ ದೇವರನ್ನ ಉತು ಅಂತ ಕರೆದರು. ಇನ್ನ ಈತನನ್ನ ಏನಂತ ಕರೆದರು? ಉಕ್ಕ ಉ ಕ ಥ ಉಕ್ಕ ಸಕಾರದ್ದು ಅರ್ಥ ಎಲ್ಲರನ್ನ ಎಬ್ಬಿಸುವವ. ವಿಶ್ವ ಕಣ್ಣಲ್ಲಿದ್ದವ ಹೃದಯಕ್ಕೆ ಬಂದರೆ ಸ್ವಪ್ನ, ಹೃದಯದಲ್ಲಿದ್ದವ ತೈಯಸರೊಟ್ಟಿಗೆ ಸೇರಿ ಹೃದಯಕ್ಕೆ ಬಂದರೆ ಸುಷುಪ್ತಿ. ಅಲ್ಲಿಂದ ಮತ್ತು ಹೊರಟು ಬಂದು ಕಂಠಕ್ಕೆ ಬಂದರೆ ಮತ್ತು ಸ್ವಪ್ನ, ಅಲ್ಲಿಂದ ಹೊರಟು ಕಣ್ಣಿಗೆ ಬಂದರೆ ಜಾಗೃತಿ. ಬಂದಿಲ್ಲ ಮಲಗೇ ಇರಬೇಕು. ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ ಕೋಮಾದಲ್ಲಿದ್ದಾರೆ. ಕೋಮಾ ಅಂದ್ರೆ ಸ್ವಪ್ನಾವಸ್ಥೆ ಅಲ್ಲ, ಸುಷುಪ್ತಿ ಕಂಟಿನ್ಯೂ ಆಗ್ತಾ ಇರುತ್ತೆ, ಅದನ್ನು ಹೇಳ್ತಾರೆ. ಸುಷುಪ್ತಿ ಅಂದರೆ ಅಲ್ಲಿ ಸುಖವೂ ಇರಲ್ಲ, ಸುಷುಪ್ತಿಗಿಂತ ಭಿನ್ನವಾದ ಇನ್ನೊಂದು ಅವಸ್ಥೆ ಮೋಹಾವಸ್ಥೆ ಅಂತ ಹೇಳ್ತಾರೆ. ಮೋಹಾವಸ್ಥೆ ಮೋಹಾವಸ್ಥೆಯಲ್ಲಿ ಇರ್ತಾರೆ. ಅದಕ್ಕೆ ಹೇಳ್ತಾರೆ ವಿಶ್ವನಾಮಕ ಭಗವಂತ ಕಣ್ಣಿಗೆ ಸೇರಿಕೊಂಡ್ರೇ ಎಚ್ಚರ, ಇಲ್ಲದಿದ್ರೆ ಇಲ್ಲ. ಆತ ಎಲ್ಲರಿಗೂ ಒಂದೇ ಸಲ ಬರಲ್ಲ ನೋಡಿ, ಒಬ್ಬರಿಗೆ 4 ಗಂಟೆಗೆ ಬಂದ್ಬಿಡ್ತಾನೆ ಕಣ್ಣಿಗೆ, ಒಬ್ಬರಿಗೆ 6ಕ್ಕಾದ್ರೂ ಬರಲ್ಲ, ಇನ್ನೊಬ್ಬರಿಗೆ 11ಕ್ಕೂ ಬರಲ್ಲ. ಎಬ್ಬಿಸಿದ್ರು ಏರಲ್ಲ ನೋಡಿ, ಅವರನ್ನು ಎಬ್ಬಿಸಿದ್ರು ಕೂಡ, ಕೈಬಿಟ್ಟು ಎಬ್ಬಿಸಿದ್ರು ಕೂಡ ಮಾತಾಡಿ ಮತ್ತು ಮಲಗ್ತಾರೆ. ಯಾಕೆ? ಅವರ ವಶ ಇಲ್ಲ, ವಿಶ್ವ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲಿ. ವಿಶ್ವ ಎಬ್ಬಿಸಿದ್ರೆ ಉಂಟು, ಇನ್ನು ಕೆಲವರಿಗೆ ವಿಶ್ವ ಬರೋದೇ ಇಲ್ಲ, ಕಳಕ್ಕೆ ಅಲ್ಲೇ ಇರ್ತಾನೆ. ರಾತ್ರೆಲ್ಲ ಉರುಳಾಡಿದ್ರೂ ನಿದ್ದೆ ಬರಲ್ಲ, 10 ಟ್ಯಾಬ್ಲೆಟ್ ಹಾಕ್ತಾರೆ ನಿದ್ದೆ ಬರಲ್ಲ. ವಿಶ್ವ ಕಳಕ್ಕೆ ಬಂದ್ರೇನೆ ನಿದ್ದೆ, ಇಲ್ಲದಿದ್ರೆ ಇಲ್ಲ. ಹಾಗಾದರೆ ವಿಶ್ವನೇ ಎಲ್ಲದಕ್ಕೂ ಕಾರಣ. ಅದಕ್ಕೆ ಈತನನ್ನ ಉಕ್ತ ಅಂದು. ಅಷ್ಟೇ ಅಲ್ಲ, ಯಜ್ಞ ಸ್ವರೂಪನಾದ್ದರಿಂದ ಯಜುಸ್ ಅಂತ ಈತನಿಗೆ ಹೆಸರು. ಜ್ಞಾನ ಸ್ವರೂಪನಾದ್ದರಿಂದ ಋಗ್ವೇದ ಪ್ರತಿಪಾದ್ಯನಾದ್ದರಿಂದ ಋಗ್ ಅಂತ ಹೆಸರು. ಎಲ್ಲರಿಗೂ ಸಮನಾದ್ದರಿಂದ ಸಾಮ ಅಂತ ಹೆಸರು. ಅಷ್ಟೇ ಅಲ್ಲ, ಈತನ ಕಣ್ಣೆಂತಾತಯ್ಯ ಅಂದರೆ ಪದ್ಮಪತ್ರದಂತ ಕಣ್ಣು, ಪದ್ಮದಳಗಳಂತ ಕಣ್ಣು. ಯಾಕೆ ಪದ್ಮದಳ ಅಂತ ಹೇಳಿದ್ರು ಅಂದರೆ ಸುಂದರ ಅಂಟಿಲ್ಲದ್ದು, ಅಂಟಿಲ್ಲದ ಕಣ್ಣಿರುವಂಥವ. ದೇವರ ಕಣ್ಣಿಗೆ ಅಂಟಿಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ಕಣ್ಣು ಅಂಟಿಲ್ಲದ್ದಾಗುತ್ತೆ, ಅದೇ ದೊಡ್ಡ ಪ್ರಾಬ್ಲಮ್ ನಮಗೆ. ಬೆಳಿಗ್ಗೆ ಎದ್ದು ಕೂಡಲೇ ಕಂಡದ್ದೆಲ್ಲ ಬೇಕು ಬೇಕು ಅಂತ ನೋಡ್ತಾ ಇರ್ತೀವಿ, ಅಂಟು ಅಂಟು ಅಂಟು. ಅದಕ್ಕೆ ಅಂಟಿಲ್ಲದ ಕಣ್ಣು ದೇವರದ್ದು ಅಂತ ಚಿಂತನೆ ಮಾಡಿದರೆ ನಮಗೂ ಅಂಟು ಹೋಗಿಬಿಡುತ್ತೆ. ಈ ರೀತಿಯಾಗಿ ಇಂಥ ಮಹಿಮೆಯಿಂದ ಕೂಡಿದ ವಿಶ್ವ ಕಣ್ಣಿನಲ್ಲಿದ್ದುಕೊಂಡು ಎಚ್ಚರ ಕಾಲದಲ್ಲಿ ಜೀವರನ್ನ ಪ್ರವರ್ತನೆ ಮಾಡುತ್ತಾನೆ ಅಂತ ಯಾರು ಸತತ ಚಿಂತನೆ ಮಾಡುತ್ತಾರೋ ಅವರಿಗೆ ಶವದಾಹಾದಿಕೆ ಕರ್ಮಣೆ ಅಗತ್ಯ. ಕೊನೆಯ ಕಾಲದಲ್ಲಿ ಕೆಣಸುಡದಿದ್ದರೂ ಕೂಡ ಸದ್ಗತಿ ಆಗುತ್ತೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಆದ ಕಾರಣ ಇದು ಅತ್ಯಂತ ಬೇಕಾಗಿರತಕ್ಕಂಥ ಒಳ್ಳೆ ಪ್ರಕರಣ. ಹಿಂದಿನ ಪ್ರಕರಣ ಅದು ಕೂಡ ಅತ್ಯಂತ ಬೇಕಾಗಿದ್ದೆ. ಅದರ ಹಿಂದಿನದ್ದು ಒಟ್ಟಾರೆ 14 ಬೇಕಾದ ಪ್ರಕರಣಗಳೇ ಕೊಟ್ಟಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ.
ಜಾಸ್ತಿ 1/2 ಗಂಟೆ ಐದು ಏಕಾಚಿ 1/2 ಗಂಟೆ ಏಕಾಚಿ ಜಾಸ್ತಿ ಏಕಾಚಿ ಚಿನ್ನ ಆಯಿತು.